ಸ್ನೇಹಿತರೆ, ಕಾನೂನು ಸಂಗಾತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮ UNDP, ಮೈರಾಡಾ ಮತ್ತು ವಾಯ್ಸಸ್ ಸಂಸ್ಥೆಗಳು ಸೇರಿ ಏರ್ಪಡಿಸಿದ ಕಾರ್ಯಕ್ರಮ. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಬೆಂಗಳೂರಿನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಲಾಯರ್ ಆಗಿದ್ದೇನೆ. ನಾನು ವಾಯ್ಸಸ್ ಸಂಸ್ಥೆಯಲ್ಲಿ ಅಂಗವಿಕಲರ ಬಗ್ಗೆ ಮತ್ತು ಹೆಂಗಸರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಕಾನೂನು ಸಲಹೆ ಕೊಡ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆ ಶೀಲಾ ರಾಮನಾಥನ್ ಅವರು ಇದ್ದಾರೆ. ನಮಸ್ಕಾರ.
ನಮಸ್ಕಾರ.
ಇವರು ಬೆಂಗಳೂರಿನಲ್ಲಿ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವರು ಹೆಂಗಸರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಹೋರಾಟ ಮಾಡ್ತಾರೆ ಮತ್ತು ನ್ಯಾಯಾಲಯದಲ್ಲಿ ಕೇಸ್ಗಳನ್ನು ಹಾಕಿ ಅವರ ಬಗ್ಗೆ ಕೇಸನ್ನು ನಡೆಸಿಕೊಡ್ತಾರೆ. ಸ್ವಾಗತ.
ನಮಸ್ಕಾರ. ಥ್ಯಾಂಕ್ ಯು.
ನಾವು ಈ ಕಾರ್ಯಕ್ರಮದಲ್ಲಿ, ಕಾನೂನು ಸಂಗತಿ ಕಾರ್ಯಕ್ರಮದಲ್ಲಿ, ಆಗಲೇನೆ ವರದಕ್ಷಿಣೆ ಬಗ್ಗೆ ಒಂದು ಕಾರ್ಯಕ್ರಮನ ಪ್ರಸಾರ ಮಾಡಿದ್ದೇವೆ.
ಹೌದಾ?
ಆ ಕಾರ್ಯಕ್ರಮ ಆದಮೇಲೆ ನಮಗೆ ಅನೇಕ ಕಡೆಯಿಂದ ಈ ವಿಷಯದ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಬೇಕು, ಪ್ರಶ್ನೆಗಳಿಗೆ ಉತ್ತರಗಳು ಬೇಕು ಅನ್ನೋ ಕೋರಿಕೆಗಳು ಬಂದಿದೆ. ಆದ್ರಿಂದ ಇವತ್ತು ತಮ್ಮನ್ನ ಕರೆದು ಅದರ ಬಗ್ಗೆ ಮಾಹಿತಿ ಕೊಡಿ ಮತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೀವಿ. ತಾವು ಬಂದಿದ್ದು ನಮಗೆ ಬಹಳ ಸಂತೋಷವಾಗಿದೆ.
ಧನ್ಯವಾದ.
ಶೀಲಾ ಅವರೇ, ಈ ಕಾರ್ಯಕ್ರಮ ನಾವು ಮುಂಚೆ ಪ್ರಸಾರ ಆದ್ಮೇಲೆ ನಾವು ಕೆಲವರನ್ನ ಕೇಳಿದ್ವಿ. ಡೌರಿ ಕಾನೂನಲ್ಲಿ ವರದಕ್ಷಿಣೆ ನಿಷೇಧಿಸಿದೆ, ಯಾತಕ್ಕೆ ತಗೋತೀರಾ, ಯಾತಕ್ಕೆ ಕೊಡ್ತೀರಾ ಅಂತ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದು, ಈ ವರದಕ್ಷಿಣೆ ನಮ್ಮ ಸಂಪ್ರದಾಯಕ್ಕೆ ಸೇರಿದ್ದು, ಇದು ನಮ್ಮ ಪದ್ಧತಿ, ಆದ್ರಿಂದ ನಾವು ತಗೋತೀವಿ. ಇದು ನಿಜಾನೇ? ಈ ನಿಜ ಆಗಿದ್ರೆ ಈ ಪರಂಪರೆ ಏನು, ಈ ಸಂಸ್ಕೃತಿಗೆ ಸೇರಿದ ಏನು ಅಂತ ಒಂದು ಸ್ವಲ್ಪ ತಮ್ಮ ವಿಷಯ, ತಮ್ಮ ಅಭಿಪ್ರಾಯ ಏನು?
ಅದು ತುಂಬಾ ತೀರಾ ದೊಡ್ಡ ಪ್ರಶ್ನೆ ಕೇಳ್ಬಿಟ್ರಿ. ಸಂಪ್ರದಾಯ ಆಗಿದ್ರೆ ಅಂದ್ರೆ ಅದಕ್ಕೋಸ್ಕರ ನಾವು ಅದನ್ನ ಉದಾಸೀನ ಮಾಡಿ ನೋಡೋಕ್ಕಾಗಲ್ಲ. ಅಂದ್ರೆ ಇವಾಗ ಸತಿ ಇದೆ, ಸಂಪ್ರದಾಯ ಪ್ರಕಾರ ಸತಿ ಗಂಡ ಸತ್ತೋದ ತಕ್ಷಣ ಹೆಂಡತಿನ ಕೊಲ್ಬೇಕು, ಸಾಯಿಸ್ಬೇಕು ಅಂತಾರೆ ಅಂತ ಸಂಪ್ರದಾಯ ಅಂತ ನಾವು ಹೇಳಿದ್ರೆ ಮಾತ್ರ ವರದಕ್ಷಿಣೆ ತಗೊಳ್ಬಹುದು ಅಂತ ಹೇಳಕ್ಕಾಗಲ್ಲ. ವರದಕ್ಷಿಣೆ ಸಂಪ್ರದಾಯವಾಗಿದ್ರು ಇಲ್ಲದೆ ಇದ್ರು ಕೂಡ ತಪ್ಪದು, ಕಾನೂನಿನ ಪ್ರಕಾರ ಅದು ದೊಡ್ಡ ತಪ್ಪು. ಮತ್ತೆ ಸಂಪ್ರದಾಯ ಅಂದ್ರೆ ಒಂದ್ ಕೆಲವರು ಹೀಗೆ ಹೇಳ್ತಾರೆ, ವರದಕ್ಷಿಣೆ ಅಂದ್ರೆ ಅದು ಕನ್ಯಾದಾನದ ಜೊತೆಗೆ, ಅಂದ್ರೆ ಡೌರಿ ಅಂದ್ರೆ ವರದಕ್ಷಿಣೆ ಅಂತ, ಮತ್ತು ವರದಕ್ಷಿಣೆ ಅಂದ್ರೆ ಅದು ಕನ್ಯಾದಾನ, ಅಂದ್ರೆ ಕನ್ಯಾದಾನ ಎಲ್ಲದಕ್ಕಿಂತ ಉಚ್ಚ, ಅಂದ್ರೆ ಬ್ರಾಹ್ಮಣರ ಸಂಪ್ರದಾಯ ಪ್ರಕಾರ ದಾನ ಅಂದ್ರೆ ಕೊಡೋದು, ಅದ್ರ ಜೊತೆಗೆ ದಕ್ಷಿಣೆ ಕೊಡ್ಬೇಕು. ಕನ್ಯೆಯನ್ನು ದಾನವಾಗಿ ಕೊಡ್ಬೇಕು ಮದುವೆಯಲ್ಲಿ, ಅದ್ರ ಜೊತೆಗೆ ದಕ್ಷಿಣೆಯಾಗಿ ವರದಕ್ಷಿಣೆ ಕೊಡ್ಬೇಕು ಅಂತ ಸಂಪ್ರದಾಯ ಇತ್ತು ಅಂತ ಹೇಳ್ತಾರೆ. ಆದ್ರೆ ಅದು ಇವಾಗ ಒಂದು ಪಿಡುಗು ಆಗಿದೆ, ಒಂದು ಸಾಮಾಜಿಕವಾಗಿ ಒಂದು ದೊಡ್ಡ ಒಂದು ಕಲಂಕ ಅಂತ ನಾ ಹೇಳ್ತೀನಿ. ಅದೊಂದು ಅಫೆನ್ಸ್, ಅಂದ್ರೆ ಅದು ಕಾನೂನಿನ ಪ್ರಕಾರ ಅದನ್ನ ನಾವು ಖಂಡಿತವಾಗ್ಲೂ ದಂಡಿಸಲೇಬೇಕು.
ಈ ಸಂಪ್ರದಾಯ ಇತ್ತು ಅಂತೀರ, ಅದು ಈ ಕಾಲದಲ್ಲಿ ದುರುಪಯೋಗ ಆಗಿದೆ ಅಂತೀರಾ?
ಅಲ್ಲ, ದುರುಪಯೋಗ ಉಪಯೋಗ ಅಲ್ಲ ಇದರಲ್ಲಿ ಪ್ರಶ್ನೆ ಏನು. ಒಂದು ಹುಡುಗಿನ ಒಂದು ವಸ್ತುವಾಗಿ ಗಣಿಸ್ತಾರೆ, ಅಂದ್ರೆ ದಾನ ಮಾಡೋದು ಕನ್ಯಾದಾನ ಜೊತೆ ವರದಕ್ಷಿಣೆ ಸಂಪ್ರದಾಯವಾಗಿ ನೋಡಿದ್ರೆ ಅದು ಒಂದು ವಸ್ತುವಾಗಿ ಹೆಂಗಸನ್ನು ತಗೋತೀವಿ. ಮತ್ತೆ ದುರುಪಯೋಗ ಅಂದ್ರೆ ಹೌದು, ಒಂದು ವಿಧದಲ್ಲಿ ನೀವು ಅದು ಒಂದು ಕಮರ್ಷಿಯಲ್ ಮತ್ತು ಒಂದು ಗ್ರೀಡ್, ಅಂದ್ರೆ ಒಂದು ದುರಾಸೆ, ದುರುಪಯೋಗಕ್ಕಿಂತ ತುಂಬಾ ದೊಡ್ಡ ಒಂದು ದುರಾಸೆ ಆಗಿದೆ.
ತಾವು ಹೇಳ್ತಿರೋದು ಅದು ಒಂದು ವ್ಯವಹಾರ ಆಗೋಗ್ಬಿಟ್ಟಿದೆ ಅಂತ.
ವ್ಯವಹಾರ ಅಂದ್ರೆ ಅದು ಒಂದು ದುರಂತಕ್ಕಾಗಿ ದುರಂತವಾಗೋಗಿದೆ, ಅದು ಎಲ್ಲ ಹೆಚ್ಚಿನ ಕಡೆ ಅದು ದುರಂತವಾಗಿ ಪರಿಣಾಮ ಆಗ್ತಾ ಇದೆ.
ಇದರಲ್ಲಿ ಒಂದು ವಿಷಯ ನಂಗೆ ಕಂಡುಬರೋದು ಏನು ಅಂದ್ರೆ, ಶೀಲಾ ಅವರೇ, ಸಮಾಜದಲ್ಲಿ ಒಳ್ಳೆ ಪದ್ಧತಿಗಳನ್ನ ಒಪ್ಕೊಳ್ಳೋದು ಬಹಳ ಕಷ್ಟ. ಈ ಕೆಟ್ಟ ಪದ್ಧತಿಗಳನ್ನ ಸಮಾಜದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಬೇಗ ಬೇಗ ಒಪ್ಕೊಂಡ್ಬಿಡ್ತಾರೆ, ಅದನ್ನ ಕಾಪಾಡ್ಕೊಂಡು ಬರ್ತಾರೆ. ಆದ್ರೆ ವರದಕ್ಷಿಣೆ ಕೆಟ್ಟದು, ಅದು ಕಾನೂನನ್ನು ನಿಷೇಧಿಸಿದೆ, ಅದನ್ನ ಮಾಡಬೇಡಿ ಅಂದ್ರೆ ಅದನ್ನ ಒಪ್ಕೊಳ್ಳಕ್ ಹಿಂದೆ ಹಾಕ್ತಾರೆ. ಇದು ಸಮಾಜದಲ್ಲಿ ಒಂದು ಬಹಳ ವಿಚಿತ್ರವಾದ ಸಂಭ್ರಮ. ಈಗ ಡೌರಿ ಒಂದು ಕಾನೂನಲ್ಲಿ ರೀತಿಯಲ್ಲಿ ತಪ್ಪು ಅಂತ ಹೇಳಿದ್ರಿ. ಈ ವರದಕ್ಷಿಣೆ ತಗೊಳ್ಳೋದು ಕೊಡೋದು ನಮ್ಮ ಸಮಾಜದಲ್ಲಿ ಬರೀ ಯಾವ್ದಾರು ಕೇವಲ ವಿಭಾಗಗಳಲ್ಲಿ ಇದೆಯಾ, ಇಲ್ಲ ಕೇವಲ ಯಾವ್ದಾರು ಒಂದು ವರ್ಗದವರಿಗೆ ಮಾತ್ರ ಇದೆಯಾ, ಇಲ್ಲ ಎಲ್ಲ ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಇದೆಯಾ?
ಹೌದು ನೋಡಿ ಶಿವರೇ, ಇವತ್ತ ನೀವು ಹೇಳಿದ್ರಿ ಕೆಟ್ಟದ್ ಬೇಗ ಕೆಟ್ಟ ಅಭ್ಯಾಸ ಬೇಗ ಬರುತ್ತೆ ಅನ್ನೋ ತರ ಇದು ಎಲ್ಲ ಕಡೆ ಹಬ್ಬಿಟ್ಟಿದೆ. ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಕ್ಲಾಸ್ ಅಥವಾ ಯಾವುದೇ ವರ್ಗದವರಾಗಿರ್ಲಿ, ಯಾರೇ ಆಗಿರ್ಲಿ, ಈ ವರದಕ್ಷಿಣೆ ತಗೊಳ್ಳೋದು ಇಲ್ಲದೆ ಇರೋ, ಅಂದ್ರೆ ಕೆಲವು ಕಡೆ ಸಂಪ್ರದಾಯ ಇಲ್ಲದೆ ಇದ್ರು ಕೂಡ ಅದು ಬಂದ್ಬಿಟ್ಟಿದೆ. ಸ್ಟೇಟ್ ಅಂದ್ರೆ ಬರೀ ಹಣ ಅಂತ ಅಲ್ಲ, ಬೇರೆ ಬೇರೆ ವಿಧದಲ್ಲೂ ವರದಕ್ಷಿಣೆ ತಗೊಳ್ಳೋ ಅಂತ ತರ ಆಗೋಗಿದೆ. ಎಲ್ಲ ಕಡೆ ಹಬ್ಬಿದೆ, ಎಲ್ಲಾ ತರ ಜಾತಿ, ಎಲ್ಲಾ ತರ ವರ್ಗದವರಲ್ಲೂ ಇದು ಹಬ್ಬಿಟ್ಟಿದೆ.
ಹಾಗಂದ್ರೆ ಇದರಲ್ಲಿ ವರದಕ್ಷಿಣೆ ಕೊಡೋದು ಇಲ್ಲ ಇಸ್ಕೊಳ್ಳೋದ್ರಲ್ಲಿ ಜಾತಿ ಮತ ಭೇದ ಏನೂ ಇಲ್ಲ,
ಎಂಥದ್ದು ಇಲ್ಲ.
ಈಗ ಡೌರಿ ಬಗ್ಗೆ ಮಾತಾಡಿದ್ದೀವಿ, ಡೌರಿ ಕಾನೂನು ವಿರುದ್ಧ ಅಂತ ಹೇಳಾಯ್ತು ತಾವು. ಈ ವರದಕ್ಷಿಣೆ ಅಂದ್ರೆ ಏನು, ನಮ್ಮ ಕಾನೂನಲ್ಲಿ ಏನು ಅದಕ್ಕೆ ಅರ್ಥ? ಒಂದು ಕಾಯ್ದೆ ಇದೆ ನೋಡಿ ತಾವು ಹೇಳಿದ್ರಿ.
ಅಂದ್ರೆ ವರದಕ್ಷಿಣೆ ಅಂದ್ರೆ ಇದರಲ್ಲಿ ಕಾನೂನಿನ ಪ್ರಕಾರ ಅದು ಡೌರಿ ಅಂತ ತಗೋತಾರೆ. ಡೌರಿ ಅನ್ನೋ ವರ್ಡ್ ಅಂದ್ರೆ ಏನಂದ್ರೆ ಯಾವ್ದಾದ್ರು ಒಂದು ಫೋರ್ಸ್ ಅಂದ್ರೆ ಅವ್ರನ್ನ ದಬ್ಬಾಳಿಕೆ ಮೂಲಕ, ಅಂದ್ರೆ ಕೊಟ್ಟೆ ಕೊಟ್ಟರೆ ನಾವು ನಿಮ್ಮ ಹೆಣ್ಮಗಳನ್ನ ಮದ್ವೆ ಆಗೋದು, ಅಥವಾ ನಿಮ್ಮ ಮದ್ವೆ ಆದ್ಮೇಲೆ ಆ ಹುಡುಗಿನ ನಮ್ಮ ಮನೇಲಿ ಇಟ್ಕೋಬೇಕಾದ್ರೆ ನೀವು ಇಷ್ಟು ದುಡ್ಡು ಕೊಡ್ಲೇಬೇಕು, ಅಥವಾ ಇಷ್ಟು ಈ ತರ ಕಾರ್ ತೆಕ್ಕೊಡ್ಲೇಬೇಕು ಅಂತ ಒಂದು ದಬ್ಬಾಳಿಕೆ ಮಾಡಿದ್ರೆ ಅದು ಡೌರಿ ಆಗುತ್ತೆ. ಅದರಲ್ಲಿ ಪ್ರೆಸೆನ್ಸ್ ಅಂದ್ರೆ ನಾವು ಏನಾದ್ರೂ ಒಂದು ಉಡುಗೊರೆ ಕೊಟ್ರೆ ಹುಡುಗಿಗೆ ಅದು ಡೌರಿ ಆಗೋದಿಲ್ಲ. ಅದರಿಂದ ಎಷ್ಟೋ ಸತಿ ಉಡುಗೊರೆ ಹೆಸರಲ್ಲಿ ಕೂಡ ಡೌರಿಯನ್ನ ತಗೋತಾರೆ.
ಈಗ ವರದಕ್ಷಿಣೆ ಅಂತ ನಾವು ನೀವು ಹೇಳ್ತಾ ಇದ್ದೀರಲ್ಲ, ಇದು ಬರೀ ಹಣ ಉಂಟಾ ಅದರಲ್ಲಿ, ಇಲ್ಲ ವಸ್ತುಗಳು ಉಂಟಾ, ಇಲ್ಲ ಸ್ಥಿರಾಸ್ತಿ ಉಂಟಾ, ಇಲ್ಲ ಜಮೀನು ಅಂತಹದ್ದು ಎಲ್ಲ ಸೇರುತ್ತಾ?
ಎಲ್ಲ ಸೇರುತ್ತೆ, ಮನೆ ಜಮೀನು ಅಥವಾ ಸಾಮಾನು ಚಿನ್ನ ಬೆಳ್ಳಿ ದುಡ್ಡು ಕಾಸು ಎಲ್ಲ ಸೇರುತ್ತೆ. ಮದ್ವೆ ಮುಂಚೆ, ಮದ್ವೆ ಆಗೋವಾಗ, ಮದ್ವೆ ಆದ್ಮೇಲೆ ಎಲ್ಲ ಟೈಮಲ್ಲೂ ಕೂಡ ಏನ್ ಕೊಡ್ತೀರೋ ಅದು ವರದಕ್ಷಿಣೆ ಆಗುತ್ತೆ. ಆದ್ರೆ ಅದು ಉಡುಗೊರೆ ಅಂತ ಹೇಳಿ ಸೆಪರೇಟ್ ಆಗಿ ಒಂದು ಲಿಸ್ಟ್ ಮಾಡಿ ಹುಡುಗನ್ಗೆ ಯಾವ ಯಾವ ಉಡುಗೊರೆ, ಹುಡುಗಿಗೆ ಯಾವ ಯಾವ ಉಡುಗೊರೆ ಅಂತ, ಉಡುಗೊರೆ ಅಂತ ಹಾಕಿ ಇಷ್ಟು ಪಾತ್ರೆ ಕುಕ್ಕರು ಅದು ಇದು ಅಂತ ಹಾಕಿದ್ರೆ ಅದು ವರದಕ್ಷಿಣೆ ಆಗಲ್ಲ. ಅಥವಾ ಇವಾಗ ಒಬ್ಬ ಒಂದು ಮಗಳಿಗೆ ತಂದೆ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಸಾಮಾನು, ಅಡಿಗೆ ಮನೆಗೆ ಬೇಕಾದ ಸಾಮಾನು, ಅಂದ್ರೆ ಆ ತಂದೆಗೆ ಗಳಿಕೆ ಅಂದ್ರೆ ಅವ್ರದ್ದು ಫೈನಾನ್ಸಿಯಲ್ ಸ್ಟೇಟಸ್, ಅವರು ಯಾವ ತರ ಅವರು ಸಮಾಜದಲ್ಲಿ ಅವರ ಎಷ್ಟು ಹಣ ಸಂಪಾದಿಸ್ತಾರೆ, ಎಷ್ಟು ಆಸ್ತಿ ಇದೆ, ಅದ್ರ ಮೇಲೂ ಹೋಗುತ್ತೆ. ಕೆಲವರು ವರದಕ್ಷಿಣೆಗೋಸ್ಕರ ಕೊಡಬೇಕು ಅನ್ನೋದಕ್ಕೋಸ್ಕರ ಮನೆ ಮಾರಿ ಕೊಟ್ಟಿದ್ದಾರೆ, ಆಸ್ತಿ ಮಾರಿ ಕೊಟ್ಟಿದ್ದಾರೆ, ಅದು ಅವಾಗ ಖಂಡಿತವಾಗ್ಲೂ ಅದು ಗಿಫ್ಟ್ ಅಂತ ಕೊಟ್ಟರು, ಅದು ಉಡುಗೊರೆ ಅಂತ ಕೊಟ್ಟರು ಕೂಡ ಅದು ಒಂದು ವರದಕ್ಷಿಣೆಯೇ ಆಗುತ್ತೆ.
ಈಗ ನೀವು ವರದಕ್ಷಿಣೆ ಅಂದ್ರೆ ಏನು ಅಂತ ಅರ್ಥ ಅದರ ವಿವರಣೆ ಮಾಡಿದ್ದೀರ. ಈ ಕಾಯ್ದೆಯಲ್ಲಿ ವರದಕ್ಷಿಣೆಯನ್ನ ನೇರವಾಗಿ ಕೊಟ್ಟರು ಕೂಡ ಅಪರಾಧ, ಇಲ್ಲ ಪರೋಕ್ಷವಾಗಿ ಕೇಳಿದ್ರು ಅಪರಾಧ ಅಂತಿದೆ. ಇದರ ಅರ್ಥ ಏನು? ಈ ಪರೋಕ್ಷವಾಗಿ ಕೇಳೋದಂದ್ರೆ ಏನು? ಅದು ಹೇಗೆ ನಡೆಯುತ್ತೆ? ಅದು ಹೇಗೆ ಸಾಧಾರಣವಾಗಿ ಹೇಗೆ ಇದು ಮುಂದುವರಿಯುತ್ತೆ?
ಅಂದ್ರೆ ಕಾನೂನು ಒಂದೊಂದ್ಸತಿ ಒಂದೊಂದ್ ಹಾಕ್ಬಿಡುತ್ತೆ ಪರೋಕ್ಷವಾಗಿ ನೇರವಾಗಿ ಅಂತ. ಯಾಕಂದ್ರೆ ನೇರವಾಗಿ ಕೊಟ್ಟಿಲ್ಲ ನಾವು ಪ್ರೂಫ್ ತೋರ್ಸಕ್ಕಾಗಲ್ಲ ಅನ್ನೋ ತರ ಒಬ್ಬೊಬ್ರು ಅವ್ರು ತಪ್ಪಿಸ್ಕೋಬಾರ್ದು ಅನ್ನೋದಕ್ಕೋಸ್ಕರ ಪರೋಕ್ಷವಾಗಿ ಅಂತಲೂ ಹೇಳಿರ್ಬೋದು, ಹಾಗೂ ಹೇಳ್ಬೋದು. ಕಾನೂನು ಯಾವಾಗ್ಲೂ ನಾವು ಯಾವ ತರ ನೋಡ್ತೀವಿ, ಯಾವ ತರ ಓದ್ತೀವಿ, ಅದ್ರ ಮೇಲೆ ಹೋಗುತ್ತೆ. ಇವಾಗ ಪರೋಕ್ಷವಾಗಿ ಅನ್ನೋದಕ್ಕೆ ನಾನು ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೆಕ್ಸ್ಟ್ಗೆ ಅವರು ನಾದ್ನಿಗೆ ಮದುವೆ ಮಾಡ್ಬೇಕು ಅಥವಾ ನಾದ್ನಿ ಮದುವೆಗೆ ಒಡವೆ ಹಾಕೊಡ್ಬೇಕು ಅಂತ ಹೇಳ್ಬೋದು, ಅಥವಾ ಸೋಫಾ ಸೆಟ್ ಕೊಡ್ಬೇಕು ಅಥವಾ ಕಾರ್ ಕೊಡ್ಬೇಕು ಅಂದ್ರೆ ಅವರಿಂದ ಅಂದ್ರೆ ಹೆಣ್ಣಿನ ತಂದೆಯಿಂದ ತಂದೆಗೆ ಆಗದೆ ಇರೋಕೆ ಹೆಚ್ಚು ಹೆಚ್ಚು ಕೇಳ್ತಾನೆ ಹೋಗ್ತಾರಲ್ಲ, ಅದಕ್ಕೆ ಹೇಳೋದು. ಅದು ಪರೋಕ್ಷ ಅಂದ್ರೆ ಡೈರೆಕ್ಟ್ ಆಗಿ ಇಷ್ಟು ಹಣ, ಇಷ್ಟು ಚೆಕ್ ಅಥವಾ ಇಷ್ಟು ದುಡ್ಡು ಕ್ಯಾಶ್ ಅಲ್ಲಿ ಕೈಯಲ್ಲಿ ಕೊಟ್ಟಿದ್ದಕ್ಕೆ ಸಾಕ್ಷಿ ಇದ್ದಾರಾ ಇಲ್ವಾ ಹಾಗ ನೋಡಲ್ಲ. ಬೇರೆ ತರದಲ್ಲೆಲ್ಲ ಕೊಟ್ಟಿದ್ರು ಕೂಡ ಅವರು ಅದನ್ನ ಪರೋಕ್ಷವಾಗಿ ಬೇರೆಯವ್ರ ಹತ್ರ ಕೊಟ್ಟು ಕಳಿಸಿದ್ರು ಕೂಡ ಹೇಳ್ಬೋದು, ಅಥವಾ ಬೇರೆ ಸಾಮಾನುಗಳು ಚಿನ್ನ ಬೆಳ್ಳಿ ಆ ತರ ಅದೆಲ್ಲ ಪರೋಕ್ಷವಾಗಿ ಹೇಳ್ತೀವಿ.
ಇದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ತಮ್ಮನ್ನು ಕೇಳ್ತೀನಿ. ಈಗ ಹುಡುಗಿ ಹುಡುಗನ ತಂದೆ ತಾಯಿ ನೇರವಾಗಿ ಕೇಳದೆ ಇದ್ರು ಕೂಡ ಹುಡುಗನ ತಂದೆ ಅಣ್ಣ ತಮ್ಮ ಅಲ್ಲಿಂದ ಆ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದ ಯಾರು ಬಂದು ಕೇಳಿದ್ರು ಕೂಡ ಅದುವೇ ಕಾನೂನಲ್ಲ ಪ್ರಧಾನ?
ಹೌದು ಹೌದು ಹೌದು, ತಂದೆನೇ ಕೇಳ್ಬೇಕು, ತಾಯಿನೇ ಕೇಳ್ಬೇಕು, ಗಂಡನೇ ಕೇಳ್ಬೇಕು ಅನ್ನೋದೇನಿಲ್ಲ. ಯಾರ್ ಕೇಳಿದ್ರು ಅದು ವರದಕ್ಷಿಣೆನೆ, ಯಾರು ಕೊಟ್ಟರು ವರದಕ್ಷಿಣೆನೆ.
ನಮ್ ಗಮನಕ್ಕೆ ಒಂದೆರಡು ಕೇಸಲ್ಲಿ ಬಂದಿದೆ. ಏನು ಅಂದ್ರೆ ಹುಡುಗನ ತಂದೆ ಏನೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಇಲ್ಲ ಅಂದ್ರೆ ಏನೋ ಒಂದು ಟ್ರಸ್ಟ್ ಅಂತ ಯಾವ್ದೋ ಒಂದು ಸಂಸ್ಥೆಯಲ್ಲಿ ಒಂದು ಕಾರ್ಯದರ್ಶಿನೋ ಇಲ್ಲ ಖಜಾಂಚಿನೋ ಆಗಿರ್ತಾರೆ. ಅಲ್ಲಿಗೆ ಒಂದಷ್ಟು ದಾನ ಮಾಡು, ಆವಾಗ ಈ ಮದುವೆ ನಡೆಸ್ಕೊಡ್ತೀನಿ ಅಂತ ಆಗಿರೋ ಕೇಸ್ಗಳು ಇವೆ, ಅದು ವರದಕ್ಷಿಣೆ ಅಂತ ಬರುತ್ತೆ.
ಇದೆ ಪರೋಕ್ಷವಾಗಿ ಅಂದ್ರಲ್ಲ, ಇದು ಒಂದು ಉದಾಹರಣೆ. ಅದಕ್ಕೆ
ಪರೋಕ್ಷವಾಗಿ ಅಂದ್ರೆ ನಿಮ್ಮ ಅನುಭವದಲ್ಲಿ ನೀವು ಕೋರ್ಟ್ ಅಲ್ಲಿ ಕೇಸ್ ನಡೆಸಿರೋದ್ರಲ್ಲಿ ಯಾವ್ದಾದ್ರು ಅನುಭವ ಈ ತರ ಇದೆಯಾ ನಿಮ್ಗೆ?
ಏನಂತಂದ್ರೆ ಅವರು ಅವ್ರದ ತಂಗಿಗೆ ಮದ್ವೆ ಮಾಡಿಸ್ಬೇಕು ಮತ್ತೆ ತಂಗಿ ಮದ್ವೆ ಖರ್ಚೆಲ್ಲ ಇವ್ರು ತಗೋಬೇಕು ಅನ್ನೋ ತರ ಇದೆ ಕೇಸು. ಮತ್ತೆ ಪೂರ್ತಿ ಆ ಹುಡುಗಿದು ಅಷ್ಟು ಚಿನ್ನ ಅಷ್ಟು ಒಡವೆ ವಸ್ತ್ರ ಎಲ್ಲಾನು ತಗೊಂಡ್ಬಿಟ್ಟು ಆ ನಾದ್ನಿಗೆ ಕೊಟ್ಬಿಟ್ರು, ಅದು ಒಂಥರ ನನ್ನ ಪ್ರಕಾರ ಅದು ಪರೋಕ್ಷವಾಗಿ ತಗೊಂಡಿರೋದು ಅಂತ. ಆಮೇಲೆ ಮದ್ವೆ ಆಗಿ ವಾಪಸ್ ಕಳಿಸ್ಬಿಟ್ರು ಒಂದ್ಸತಿ, ಮತ್ತೆ ಆಕೆ ಬಸರಿ ಆಗಿದ್ಲು, ಮಗು ಆದ್ಮೇಲೆ ವಾಪಸ್ ಕಳಿಸಿದಾಗ ಒಂದು ಫ್ರಿಡ್ಜ್ ಕೊಟ್ರು. ಅಂದ್ರೆ ಎಷ್ಟು ಕಷ್ಟ ಕೊಟ್ರು ಅಂದ್ರೆ ಅವಳನ್ನ ಕಳಿಸಿ ಮನೆಯಿಂದ ಹೊರಗಾಕಿದ್ಮೇಲೆ ತಂದೆ ತಾಯಿ ಮತ್ತೆ ಅವಳಿಗೆ ಒಂದು ಇನ್ನೇನಾದ್ರು ಒಂದು ಸಾಮಾನು ಕೊಟ್ಟು ಇವ್ರಿಗೆ ಕಳಿಸ್ತಾರೆ. ಬೀದಿಲಿ ಹೋಗೋರನ್ನ ನಾವು ಯಾರಾದ್ರು ನಮ್ಗೆ ಹುಡುದ್ರೆ ಕಷ್ಟ ಕೊಟ್ರೆ ಖಂಡಿತವಾಗ್ಲೂ ನಾವು ಅವ್ರಿಗೆ ಸಾಮಾನು ಕೊಟ್ಟು ಕಳಿಸಲ್ಲ. ಆದ್ರೆ ಈ ವರದಕ್ಷಿಣೆ ಅನ್ನೋ ಇದರಲ್ಲಿ ತಂದೆ ತಾಯಿಗಳು ಮತ್ತೆ ಮತ್ತೆ ದುಡ್ಡು ಕೊಟ್ಟು ಅಥವಾ ಸಾಮಾನು ಕೊಟ್ಟು ವಾಪಸ್ ಮಕ್ಕಳನ್ನ ಹೆಣ್ಮಕ್ಳನ್ನ ಕಳಿಸ್ತಾರೆ ಗಂಡನ ಮನೆಗೆ.
ಒಂದೊಂದ್ ಸತಿಗೂ ಹೆಣ್ಮಗು ಅವ್ರ ಗಂಡನ ಮನೆಗೆ ಹೋದಾಗ ಏನ್ ಕೊಟ್ಟು ಕಳಿಸಿದ್ರು ಕೂಡ ಅದು ವರದಕ್ಷಿಣೆ ಆಗತ್ತೆ. ಅಂದ್ರೆ ಅದಕ್ಕೆ ಅವರು ಕೇಳಿರ್ಬೇಕು.
ಹೌದು, ಫೋರ್ಸ್ ಒತ್ತಾಯ ಮಾಡಿರ್ಬೇಕು. ಮುಖ್ಯವಾಗಿ ಇದು ಒತ್ತಾಯ ಮತ್ತು ದಬ್ಬಾಳಿಕೆ ಮತ್ತು ಅವ್ರು ತಗೊಳ್ಳದೇ ಇದ್ರೆ ವಾಪಸ್ ತಗೊಳ್ಳಲ್ಲ ಅನ್ನೋ ಒಂದು ಕಂಡೀಷನ್ ಹಾಕ್ತಾರಲ್ಲ ಅದೇ ವರದಕ್ಷಿಣೆ.
ಇನ್ನು ಮುಂದೆ ಶೀಲಾ ಅವರೇ, ಈ ಕಾನೂನಲ್ಲಿ ಕಾಣಿಕೆಗಳು ಮದುವೆ ಸಮಯದಲ್ಲಿ ಕಾಣಿಕೆಗಳನ್ನು ಕೊಟ್ಟರೆ ಅದು ವರದಕ್ಷಿಣೆ ಆಗಲ್ಲ ಅಂತ ಇದೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಒಂದೆರಡು ನಿಮಿಷ ವಿವರಣೆ ಕೊಡ್ತೀರಾ? ಇದು ಒಳ್ಳೇದಾ ಕೆಟ್ಟದಾ? ಇದು ದುರುಪಯೋಗ ಆಗ್ತಾ ಇದೆಯಾ ಇಲ್ವಾ?
ಅಂದ್ರೆ ಕಾಣಿಕೆಗಳು ಲಿಸ್ಟ್ ಇಟ್ಕೋಬೇಕು ಅಂತಾರೆ. ನೋಡಿ, ಸಾವಿರಾರು ಮದ್ವೆ ಆಗಿದೆ, ಎಲ್ಲ ಮದ್ವೆಯಲ್ಲೂ ತೊಂದರೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ತೊಂದರೆ ಬಂದಾಗ ಅದು ನಾವು ಅವಾಗ ನೋಡ್ಬೇಕಾಗುತ್ತೆ ಕೋರ್ಟಲ್ಲಿ. ತೊಂದರೆ ಬಂದಾಗ ಆ ಹೆಣ್ಮಕ್ಳು ಯಾವ್ಯಾವ್ದು ಕಾಣಿಕೆಗಳು ಕೊಟ್ಟಿದ್ದಾರೆ, ಲಿಸ್ಟ್ ಇಟ್ಕೊಂಡಿದಾರಾ ಅನ್ನೋದೇ ಮುಖ್ಯ. ಆ ಲಿಸ್ಟ್ ಅಲ್ಲಿ ತುಂಬಾ ತೀರಾ ಒಂದು 5 ಲಕ್ಷ ನಾವು ಕಾಣಿಕೆ ಅಂತ ಹೇಳಕ್ಕಾಗಲ್ಲ. 20 ಲಕ್ಷ ಒಬ್ಬ ಒಂದು ಮಿಡಲ್ ಕ್ಲಾಸ್ ಮಧ್ಯಮ ವರ್ಷ ಒಬ್ಬ ತಂದೆ, ಒಂದು 10,000 ಸಂಬಳ ಬರೋನು 10 ಲಕ್ಷ ಉಡುಗೊರೆಯಾಗಿ ಕೊಡೋದಿಲ್ಲ. ಅದು ವರದಕ್ಷಿಣೆಯಾಗಿ ನಾವು ತಗೋಬಹುದು.
ತಾವು ಹೇಳ್ತಿರೋ ಹಾಗಂದ್ರೆ ಸಂತೋಷವಾಗಿ ಮನಸ್ಸಂತೋಷದಿಂದ ಕೊಡೋದು ವರದಕ್ಷಿಣೆ ಆಗೋದಿಲ್ಲ. ತಗಾದೆ ಮಾಡಿ ನೀವು ಇದನ್ನ ಕೊಡದೇ ಇದ್ರೆ ಈ ಮದುವೆ ಆಗಕ್ ಬಿಡೋದಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದ್ರೆ ಆ ಸಮಯದಲ್ಲಿ ಏನ್ ಕೊಟ್ಟರು ವರದಕ್ಷಿಣೆ ಆಗುತ್ತೆ. ಅಂದ್ರೆ ಅದು ಕಲ್ಯಾಣಕ್ಕೆ ಅಂದ್ರೆ ಮದುವೆಗೆ ಸಂಬಂಧಪಟ್ಟಿರ್ಬೇಕು.
ಅಂದ್ರೆ ಸ್ತ್ರೀಧನ ಅಂತೀವಿ, ಸ್ತ್ರೀಧನ ಅಂದ್ರೆ ಹೆಣ್ಮಕ್ಳ ಹೆಸರಲ್ಲಿ ನಾವು ಆಸ್ತಿ ಮನೆ ಅಥವಾ ಇನ್ನೇನಾದ್ರೂ ದುಡ್ಡು ಒಡವೆ ಕೊಟ್ಟರೆ ಅದು ಸ್ತ್ರೀಧನ, ಆ ಹುಡುಗಿಗೆ ಸ್ತ್ರೀಧನ ಆಗುತ್ತೆ, ಆಕೆಗೆ ಅದರ ಮೇಲೆ ಪೂರ್ತಿ ಹಕ್ಕು.
ಇವಾಗ ನಾವು ತಗಾದೆ ಬಗ್ಗೆ ಮಾತಾಡ್ತಾ ಇದೀವಿ, ದಬ್ಬಾಯ ಮಾಡದೆ ಒತ್ತಾಯ ಮಾಡದೆ ಕೊಟ್ಟಿರೋರು ಆಸ್ತಿನ ವರದಕ್ಷಿಣೆ ಅಂತ ಅನ್ನಲ್ಲ ನಾವು. ಆದ್ರೆ ಕೋರ್ಟ್ ಅಲ್ಲಿ ಇದು ಒತ್ತಾಯ ಮಾಡದೇನೆ ಕೊಟ್ಟಿದ್ದಾರೆ ಇಲ್ಲ ತಗಾದೆ ಮಾಡಿ ಇಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಸಾಬೀತು ಮಾಡೋದು ಹೇಗೆ? ಇದರಲ್ಲಿ ಇದು ಲಾ ಆಫ್ ಎವಿಡೆನ್ಸ್ ಅಂತ ಅಂದ್ರೆ ದಾಖಲೆ ಬೇಕಾಗುತ್ತೆ ಸಾಬೀತು ಮಾಡೋದು ಹೇಗೆ?
ನೋಡಿ, ನಮ್ಮ ಹೆಂಗಸರ ಸಂಘಟನೆಗಳು ಇದೇ ಹೇಳೋದು, ಕೋರ್ಟ್ ಅಲ್ಲಿ ಬಂದಾಗ ಆ ಮನೆ ಮದುವೆ ಫ್ಯಾಮಿಲಿ ಎಲ್ಲಾನು ಕೋರ್ಟ್ ಸ್ಕ್ರೂಟಿನಿ ಅಂದ್ರೆ ಕೋರ್ಟ್ ಹೇಗೆ ಲಾ ಬುಕ್ಸ್ ಅಲ್ಲಿ ಇದೆಯೋ ಅದ್ರ ಪ್ರಕಾರ ನಡೆಯುತ್ತಾ ಇಲ್ವಾ ಸಾಕ್ಷಿ ತಗೊಂಡ್ ಬಾ ಅಂತೀವಿ. ಆ ತರ ಅದೊಂದು ಕಷ್ಟ ಇದೆ. ಆದ್ರೆ ಕೇಳಿದಾಗ ಕೊಟ್ಟಾಗ ಬೇರೆ ಜನ ಇರ್ತಾರೆ, ಯಾವತ್ತಾದ್ರೂ ನಮ್ ಜೊತೆ ಅಕ್ಕ ತಂಗಿರು ಅಥವಾ ಪಕ್ಕದ ಮನೆಯವರು ಇವರು ಅವರು ಯಾರಿದ್ರು ಅವರನ್ನ ನಾವು ಸಾಕ್ಷಿಯಾಗಿ ಕರಿಬಹುದು. ಅಥವಾ ಅವ್ರು ಕೊಡಿ ಅಂತ ಏನಾದ್ರೂ ಕಾಗದಗಳು ಬರ್ದಿದ್ರೆ, ಮದುವೆಗೆ ಮುಂಚೆ ಏನಾದ್ರೂ ಕಾಗದ ಪತ್ರಗಳಿದ್ರೆ ಅವ್ರು ಅದನ್ನ ನಾವು ಜೋಪಾನವಾಗಿ ಇಟ್ಕೋಬಹುದು. ಮದುವೆ ಆಗಿ ಹೆಣ್ಮಗು ಅಲ್ಲಿ ಹೋಗಿ ಅಲ್ಲಿಂದ ಆಕೆ ಏನಾದ್ರೂ ಕಾಗದ ಬರ್ದಿದ್ರೆ ಅದನ್ನು ಕೂಡ ನಾವು ಎವಿಡೆನ್ಸ್ ಆಗಿ ತೋರಿಸಬಹುದು. ಆದ್ರೆ ಈ ಮದುವೆ ಮತ್ತು ಫ್ಯಾಮಿಲಿ ಮತ್ತು ಕುಟುಂಬದಲ್ಲಿ ಈ ಸಾಕ್ಷಿ ತನ್ನಿ ಅಂತ ಹೇಳೋದು ಕೋರ್ಟ್ ಅಲ್ಲಿ ಅದು ಒಂದು ಸ್ವಲ್ಪ ಹೆಂಗಸರಿಗೆ ತುಂಬಾ ದೊಡ್ಡ ಒಂದು ಕಷ್ಟನೇ. ಆದ್ರೂ ಇದೆಲ್ಲ ಇದೆ, ಇದನ್ನೆಲ್ಲ ನಾವು ಸಾಕ್ಷಿದಾರರು ನಮ್ ಜೊತೆ ಇದ್ದವರನ್ನ ನಾವು ಸಾಕ್ಷಿ ಅಂತ ಅವರನ್ನ ಕೋರ್ಟ್ ಅಲ್ಲಿ ಕರೆಸಬಹುದು.
ಹಾಗಾದ್ರೆ ನಾವು ಕೋರ್ಟ್ ಅಲ್ಲಿ ಇದನ್ನ ಸಾಬೀತು ಮಾಡೋದು ಅಷ್ಟು ಕಷ್ಟ ಇಲ್ಲ ಅಂತ ಹೇಳ್ತೀರಾ ತಾವು?
ಮನ್ಸಿದ್ರೆ ಕಷ್ಟ ಇಲ್ಲ, ಯಾಕಂದ್ರೆ ಕೋರ್ಟ್ಗೂ ಗೊತ್ತಿರುತ್ತೆ ಇದು ಸಾಬೀತು ಮಾಡೋದು ಎಷ್ಟು ಕಷ್ಟ ಅಂತ. ಅದರಿಂದ ಇರೋದನ್ನ ನೋಡಿ ಅವರು ಒಪ್ಕೋತಾರೆ.
ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಒಂದು ಹೆಂಗಸು ಮದುವೆ ಮಾಡಿಕೊಂಡು ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡ ಮೇಲೆ ತೊಂದರೆ ಹಿಂಸೆಗಳಾದ್ರೆ ಒಂದು ದೂರು ಕೊಡಬೇಕಾಗುತ್ತೆ. ಆ ದೂರು ಕೊಡೋದು ಹೇಗೆ, ಯಾರಿಗೆ ಕೊಡಬೇಕು, ಆಮೇಲೆ ಏನಾಗುತ್ತೆ?
ದೂರು ಕೊಡಬೇಕಾದ್ರೆ ಆಕೆ ಸೀನಿಯರ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಬರೆದು ಕೊಡಬೇಕು. ಯಾವತ್ತು ಕಂಪ್ಲೇಂಟ್ ಕೊಟ್ಟಾಗ ಕಾಪಿ ಮಾಡಿ ಆ ಕಾಪಿಯಲ್ಲಿ ಒಂದು ಅವರದ್ದು ಒಂದು ಸ್ಟ್ಯಾಂಪ್ ಅಥವಾ ಸೀಲ್ ಅಂತೀವಲ್ಲ ಒಂದು ಮುದ್ರೆ ಅದು ತಗೋಬೇಕಾಗತ್ತೆ. ಮತ್ತೆ ಅಕಸ್ಮಾತ್ ಪೊಲೀಸ್ ಅವರು ಎಷ್ಟು ಸತಿ ಹೇಳಿದ್ರು ಅವರು ದೂರು ತಗೊಳ್ಳದೇ ಇದ್ರೆ ನಾವು ಸೀದಾ ಕಂಪ್ಲೇಂಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ನಾವು ಹಾಕ್ಬಹುದು, ಕೇಸ್ ಹಾಕ್ಬಹುದು.
ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಕೇಸ್ ಹಾಕಕ್ಕೆ ಲಾಯರ್ ಸಹಾಯ ತಗೊಳ್ಳೋದು ಉತ್ತಮ ಅಂತೀರಾ?
ಹೌದು, ಖಂಡಿತವಾಗ್ಲೂ ಉತ್ತಮ. ಆದ್ರೆ ಒಂದು ಏನಾಗುತ್ತೆ ಅಂದ್ರೆ ಎಷ್ಟೋ ಸತಿ ನಾನು ಇದನ್ನ ಹೇಳಲೇಬೇಕು, ನಾನೊಂದು ಲಾಯರ್ ಆಗಿದ್ರು ಕೂಡ ಎಷ್ಟೋ ಸತಿ ಕಂಪ್ಲೇಂಟ್ ಹಾಕಿದಾಗ ತಕ್ಷಣ ಅದು ಒಂದು ಮದುವೆಗೆ ಒಂದು ದೊಡ್ಡ ಬಿರುಕು ತರೋದು ಇದೆ. ತಕ್ಷಣ ಗಂಡಂದ್ರು ಒಂದೊಂದ್ ಸತಿ ಅದಕ್ಕೆ ಡಿವೋರ್ಸ್ಗೆ ಅಥವಾ ವಿವಾಹ ವಿಚ್ಛೇದನಕ್ಕೆ ಹಾಕೋ ಒಂದು ಸಾಧ್ಯತೆಯೂ ಇದೆ. ಆದ್ರೂ ಕೂಡ ತೀರಾ ನಾನು ಹೇಳೋದು ಹೆಂಗಸರಿಗೆ, ಯಾವತ್ತೂ ನೀವು ಕ್ರೂರತೆ ಅಥವಾ ಹಿಂಸೆನ ತಡ್ಕೋಬೇಡಿ, ಅದನ್ನ ನೀವು ಎದುರಿಸಿ ಅದಕ್ಕೆ ಹೋರಾಟ ಮಾಡಿ ಅಂತ ಹೇಳ್ತೀನಿ.
ಹಾಗಂದ್ರೆ ಹೆಂಗಸರಿಗೆ ಈ ಹಿಂಸೆ ತಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರಿಗೆ ಕಾನೂನು ರೀತಿಯಲ್ಲಿ ಅವರೇ ಖುದ್ದಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಅಧಿಕಾರ ಇದೆ ಅಂತ ಅನಿಸುತ್ತೆ.
ಹೌದು ಹೌದು, ಖಂಡಿತವಾಗ್ಲೂ ಇದೆ.
ಈಗ ಬೇರೆ ವಿಷಯಕ್ಕೆ ಬರೋಣ. ನಿಮ್ಮ ಅನುಭವದಲ್ಲಿ, ನಿಮ್ಮ ಅಭಿಪ್ರಾಯದಲ್ಲಿ ಈ ವರದಕ್ಷಿಣೆ ಯಾತ ಕೇಳ್ತಾರೆ?
ಹೆಣ್ಮಗಳು ಅವಳು ಎಲ್ಲೋ ಕೀಳು ಗಂಡಸರಿಗಿಂತ. ಆಕೆ ಅವಳನ್ನ ಮದ್ವೆ ಆಗಿದ್ರಿಂದ ಅವ್ರು ಏನೋ ಒಂದು ದೊಡ್ಡ ತಂದೆಗೆ ಒಂದು ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ತಂದೆ ಹೇಗಾದ್ರೂ ಈ ಭಾರನ ಕಳಿಸ್ಕೋಬೇಕು, ಅದಕ್ಕೆ ನಾನು ಏನಾದ್ರೂ ಕೊಟ್ಟು ಕಳಿಸ್ಕೋತೀನಿ ಅಂತ ಒಂದು ಭಾವನೆ ಈ ನಮ್ಮ ಸಮಾಜದಲ್ಲಿ ಮುಂಚೆಯಿಂದಲೂ ಬಂದಿದೆ. ಅದೇ ಕಾರಣ ಇರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಇವಾಗ ಹೆಚ್ಚು ಹೆಚ್ಚು ನಾವು ಕನ್ಸ್ಯೂಮರಿಸ್ಟ್ ಆಗಿದ್ದೀವಿ ಅಂದ್ರೆ ನಮ್ಗೆ ಇದು ಬೇಕು, ಇನ್ನೊಂದು ಟಿವಿ ಬೇಕು, ಅಥವಾ ಇನ್ನೊಂದು ಬೇಕು, ಅದು ಬೇಕು, ಇದು ಬೇಕು ಅಂತ ನಾವು ಯಾವಾಗ್ಲೂ ಬೇಕು ಬೇಕು ಬೇಕುಗಳು ಹೆಚ್ಚಾಗಿರೋದ್ರಿಂದ ಯಾರಾದ್ರೂ ಒಬ್ರು ಅದ ಬೇಕುಗಳನ್ನ ತೀರಿಸ್ತಾರೆ ಅಂದ್ರೆ ಅವ್ರ ಹತ್ರ ತಗೊಳ್ಳೋಣ ಅನ್ನೋ ಒಂದು ಭಾವನೆ, ನಾವೇ ಕಷ್ಟಪಟ್ಟು ದುಡಿಯೋಕ್ಕಿಂತ ಯಾರಾದ್ರೂ ಕೊಡ್ಲಿ ಅನ್ನೋ ಭಾವನೆನೂ ಇದೆ.
ಇನ್ನೊಂದು ಅಭಿಪ್ರಾಯ ಏನಿದೆ ಅಂದ್ರೆ, ಇದು ಗಂಡು ಮಕ್ಕಳ ಮೇಲೆ ಅವರ ತಲೆ ಮೇಲೆ ಒಂದು ಬೆಲೆ ಹಾಕ್ತಾರೆ ಅಂತ, ಅದು ನಿಜ ಅಂತೀರಾ?
ಹೌದು, ಹಾಗಂತ ನಾವು ಹೇಳ್ಬೇಕು. ಒಂದು ಏನು, ಒಂದು ಇಂಜಿನಿಯರ್ ಆಗಿದ್ರೆ ಇಷ್ಟು ಲಕ್ಷ, ಅಥವಾ ಇಲ್ಲ ಡಾಕ್ಟರ್ ಆಗಿದ್ರೆ ಅವ್ನಿಗೆ ಇಷ್ಟು ಲಕ್ಷ, ಅಥವಾ ಇನ್ನೊಬ್ಬ ಲಾಯರ್ ಆಗಿದ್ರೆ ಅವ್ನಿಗೆ ಇಷ್ಟು ಅಂತ ತಂದೆ ತಾಯಿಗಳೇ ಬೆಲೆ ಹಾಕೋದು ತುಂಬಾ ಒಂದು ನಾಚಿಕೆಗೆ ಇಡು ಅನ್ಸ್ಬಿಡುತ್ತೆ. ಅಂತೆ ನಮ್ಮ ಮಕ್ಕಳ ಮೇಲೆ ನಾವು ಈ ತರ ಗಂಡ ಮಕ್ಕಳನ್ನ ಒಂದು ಬೆಲೆ ಹಾಕೋದು ತುಂಬಾ ತಪ್ಪು. ಇನ್ನೊಂದು ಏನಂದ್ರೆ, ಕೋರ್ಟ್ ಅಲ್ಲಿ ಆಗ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ಲಿ ಇದನ್ನ ಅವರು ಕಡೆಗಣಿಸ್ತಾರೆ. ಅದಕ್ಕೆ ಬೇಕಾದಷ್ಟು ಕೊಡ್ಬೇಕಾದಷ್ಟು ಒಂದು ಇಂಪಾರ್ಟೆನ್ಸ್ ಅಂದ್ರೆ ಅದಕ್ಕೆ ಇದೊಂದು ದೊಡ್ಡ ತಪ್ಪು ಅಂತ ನಮ್ಮ ಸಮಾಜದಲ್ಲಿ ಇನ್ನ ಅದನ್ನ ಪರಿಗಣಿಸಿಲ್ಲ.
ಈಗ ನಮ್ಮ ಸಮಾಜದಲ್ಲಿ ನಮಗೆ ಗೊತ್ತಿರೋ ಹಾಗೆ ವರದಕ್ಷಿಣೆಗೆ ಸಂಬಂಧಪಟ್ಟಿದ್ದಂತಹ ವ್ಯವಹಾರಗಳು ಗುಪ್ತದಲ್ಲಿ ನಡೆಯುತ್ತವೆ.
ಹೌದು.
ಈಗ ಎರಡು ಪ್ರಶ್ನೆ ನಮಗೆ, ವರದಕ್ಷಿಣೆ ಕೊಡೋರು ಮತ್ತು ಇಸ್ಕೊಳ್ಳೋರು ಇಬ್ರು ಒಪ್ಪಂದಿಗೆಯಿಂದ ಕೊಟ್ಟು ತಗೊಂಡ್ರೆ ಅದು ಅಪರಾಧನ?
ಹೌದು ಹೌದು, ಎಲ್ಲ ಏನ್ ಹೆಂಗ್ ತಗೊಂಡ್ರು ಅಪರಾಧನೆ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡ್ರು ಅಪರಾಧನೆ. ಒಂದ್ ಪೇಪರ್ ಅಲ್ಲಿ ಇಬ್ರು ಸೇರ್ಬಿಟ್ಟು ನಾವು ಮನಪೂರ್ವಕವಾಗಿ ವರದಕ್ಷಿಣೆ ಕೊಡ್ತಾ ಇದೀವಿ ಅಂತ ಬರ್ದು ಕಾಗದ ಸೈನ್ ಮಾಡಿದ್ರು ಕೂಡ ಅದು ಅಪರಾಧನೆ. ಆತರ ಕಾಗದನೂ ಅಪರಾಧ. ಅಥವಾ ಅಡ್ವರ್ಟೈಸ್ಮೆಂಟ್ ಪೇಪರ್ ಅಲ್ಲಿ ನಾವು ನಮ್ಮ ಹೆಣ್ಣು ಮಗುಗೆ ಇಷ್ಟು ಲಕ್ಷ ಕೊಟ್ಟು ನಿಮ್ಗೆ ಮದುವೆ ಮಾಡ್ಕೊಡ್ತೀವಿ ಅಂತ ಏನಾದ್ರು ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಅದು ಕೂಡ ತಪ್ಪು, ಅದು ಅಪರಾಧ.
ಹಾಗಂದ್ರೆ ಅವರಿಬ್ಬರಿಗೂ ಶಿಕ್ಷೆ ಆಗಬಹುದು?
ಆಗಬಹುದು, ಸಾಧ್ಯತೆ ಇದೆ.
ಹಾಗಂದ್ರೆ ನಮ್ಗೆ ನಮ್ಮ ಹತ್ರ ಇರೋ ಈ ಆಕ್ಟ್ ಅಲ್ಲಿ, ಕಾಯ್ದೆಯಲ್ಲಿ ಇದೊಂದು ಬಹಳ ಒಳ್ಳೆಯದು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಂದ್ರೆ
ಹೌದು, ಕಾನೂನಲ್ಲಿ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಹೌದು.
ಈಗ ನಾನು ಎಷ್ಟೇ ಒಪ್ಪಂದಿಗೆ ಕೊಟ್ಟರು ತಗೊಳ್ಳೋನು ಇಸ್ಕೊಳ್ಳೋನು ಕಾನೂನಿನ ದೃಷ್ಟಿಯಲ್ಲಿ ಒಂದು ಅಪರಾಧ ಮಾಡಿದೀಯಾ ಅನ್ನೋದು ಖಚಿತವಾಗಿ ಕಾಯ್ದೆಯಲ್ಲಿದೆ. ಹೌದಾ? ಕೊಟ್ಟು ತಗೊಂಡ ಮೇಲೆ ವರದಕ್ಷಿಣೆ ಕೊಡೋರ್ಗೂ ಮತ್ತು ಇಸ್ಕೊಳ್ಳೋರ್ಗು ಶಿಕ್ಷೆ ಏನಿದೆ ನಮ್ಮ ಕಾಯ್ದೆಯಲ್ಲಿ?
ಶಿಕ್ಷೆ ಇದೆ, ಅದು 5 ವರ್ಷ ಆತರ ಎಲ್ಲ ಇದೆ. ಶಿಕ್ಷೆ ಇಷ್ಟು ಅಂತ ತಕ್ಷಣ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ, ಜಡ್ಜೆ ಇಷ್ಟ ಆಗ್ತಾರ ಅಷ್ಟು.
ಅಂತೂ ಜೈಲ್ಗೆ ನೀವು ಮಾಡಿರೋದು ಅಪರಾಧ ಅನ್ನೋದು ಕೋರ್ಟ್ ಅಲ್ಲಿ ಸಾಬೀತಾದ್ರೆ ಕೋರ್ಟ್ಗೆ ನಿಮ್ಮನ್ನ ಜೈಲಿಗೆ ಕಳಿಸೋ ಅಧಿಕಾರ ಇದೆ.
ಖಂಡಿತವಾಗ್ಲೂ.
ಒಂದ್ ಕಡೆ ವರದಕ್ಷಿಣೆ, ಇನ್ನೊಂದ್ ಕಡೆ ಸ್ತ್ರೀಧನ.
ಹೌದು.
ಈ ಸ್ತ್ರೀಧನಕ್ಕೂ ವರದಕ್ಷಿಣೆಗೂ ಏನು ವ್ಯತ್ಯಾಸ ಇದೆಯಾ ಏನಾದ್ರು ಕಾನೂನಲ್ಲಿ?
ವ್ಯತ್ಯಾಸ ಅಂದ್ರೆ ಆಕ್ಚುಲಿ ನೋಡಕ್ ಹೋದ್ರೆ ನೀವು ವರದಕ್ಷಿಣೆ ಕೂಡ ಒಂದು ಸ್ತ್ರೀಧನನೇ. ಅಕಸ್ಮಾತ್ ನೀವು ವರದಕ್ಷಿಣೆ ತಗೊಂಡ್ಬಿಟ್ಟಿ ಅಂತ ಇಟ್ಕೊಳ್ಳಿ ನಿಮ್ ಮಗನ ಮದ್ವೆಗೆ, ಅದನ್ನ ನಿಮ್ ಮಗನ ಹೆಂಡತಿ ಇದು ಸ್ತ್ರೀಧನ ಅಂತಲೇ ಹೇಳೋದು. ಅಂದ್ರೆ ನೀವ್ 3 ತಿಂಗಳೊಳಗೆ ಅದನ್ನ ವಾಪಸ್ ನೀವು ಆ ಹುಡುಗಿಗೆ ಕೊಡ್ಬೇಕು ಅನ್ನೋದು ಕಾನೂನು. ಸ್ತ್ರೀಧನ ಅಂದ್ರೆ ಯಾವತ್ತು ಅವ್ರ ತಂದೆಯಿಂದ ಮಗಳಿಗೆ ಯಾವುದೇ ಆಸ್ತಿ ಆಗ್ಲಿ, ಹಣ ಆಗ್ಲಿ, ಏನೇ ಒಡವೆ ವಸ್ತ್ರ ಆಗ್ಲಿ, ಏನೆಲ್ಲ ಮದ್ವೆ ಟೈಮಲ್ಲಿ ಅಥವಾ ಮದ್ವೆಗೆ ಮುಂಚೆ ಕೊಡ್ತಾರೋ ಅದೆಲ್ಲ ಸ್ತ್ರೀಧನ.
ಈಗ ಒಂದು ಮದುವೆಯಲ್ಲಿ ತಂದೆ ಅವರ ಮಗಳಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಒಂದು ದಾನ ಕೊಡ್ತಾನೆ ಅಂತ ಇಟ್ಕೊಳ್ಳಿ ಒಂದು ಆಸ್ತಿನ, ಅದು ಸ್ತ್ರೀಧನ ಅಂತ ನೀವು ಹೇಳಿದ್ದೀರಾ?
ಧನ ಅಂದ್ರೆ ಇಲ್ಲಿ ಧನ ಅಂದ್ರೆ ದಾನ ಅಲ್ಲ.
ಈಗ ಈ ತರ ಪರಿಸ್ಥಿತಿಯಲ್ಲಿ ನೀವು ಏನ್ ಮುನ್ನೆಚ್ಚರಿಕೆ ತಗೋಬೇಕು ಹೆಂಗಸರು ಅಂತೀರಾ?
ನೋಡಿ, ಇದು ತುಂಬಾ ಡೆಲಿಕೇಟ್ ಕ್ವಶನ್. ಯಾಕೆ ಗೊತ್ತಾ, ಮದ್ವೆ ಆಗಿ ಹೋದಾಗ ನಾವು ಒಂದೇ ಸಮ ನಮ್ದು ಒಡವೆ ವಸ್ತ್ರ ಎಲ್ಲ ಬೀಗ ಹಾಕೊಂಡ್ ಪೆಟ್ಟಿಗೆಲ್ಲಿ ಇಟ್ಟು ಬಿಕ್ಕಿದ ಕೈ ಇಟ್ಕೊಂಡ್ರೆ ಅದೇನೋ ಒಂಥರ ಚೆನ್ನಾಗಿರಲ್ಲ. ನಮ್ಮ ನಮ್ಮ ಇಂಡಿಯನ್ ಕಲ್ಚರ್ ಅಂತ ಹೇಳ್ತಾರಲ್ಲ, ಅದ್ರ ಪ್ರಕಾರ ಎಲ್ಲ ತೆಗೆದು ಅತ್ತೆಗೋ ಅಥವಾ ಗಂಡನ ಹತ್ರನೋ ಕೊಡೋದು ನಮ್ಮ ಒಂದು ಸಂಪ್ರದಾಯ ಅನ್ಬೋದು. ಆದ್ರೂ ಕೂಡ ನಾವು ಸ್ವಲ್ಪ ಜೋಪಾನವಾಗಿ ಇಟ್ಕೋಬೇಕು. ನಮ್ದೇ ಒಂದು ಬ್ಯಾಂಕ್ ಅಕೌಂಟ್ ತೆಗೆದು ಲಾಕರ್ ತೆಗೆದು ಅದರಲ್ಲಿ ನಮ್ಮ ಹೆಸರಲ್ಲಿ ನಾವು ಜೋಪಾನವಾಗಿ ಲಾಕರ್ ಅಲ್ಲಿ ಇಡ್ತೀವಿ ಅಂತ ಹೇಳಿ ಅದೆಲ್ಲ ಒಡವೆ ವಸ್ತ್ರ ಎಲ್ಲ ಅದರಲ್ಲಿ ಇಡ್ಬೋದು. ಕಾಗದ ಪತ್ರ ಆಸ್ತಿ ಇದ್ರೆ ಅದನ್ನೆಲ್ಲೂ ಲಾಕರ್ ಅಲ್ಲಿ ಇಟ್ಕೋಬಹುದು. ನಮ್ಮ ಹೆಸರಲ್ಲೇ ಲಾಕರ್ ಓಪನ್ ಮಾಡಬಹುದು, ನಮ್ಮ ಹೆಸರಲ್ಲೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬಹುದು, ನಮ್ಗೆ ಮದುವೆಯಲ್ಲಿ ಬಂದಿರೋ ದುಡ್ಡನ್ನೆಲ್ಲ ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಕಬಹುದು.
ಇದು ಬಹಳ ಉಪಯೋಗವಾದ ಮಾಹಿತಿ ತಾವು ಕೊಟ್ಟಿರೋದು. ಇನ್ ಮುಂದೆ ನಾವು ಎಷ್ಟೇ ಭಾಷಣಗಳು ಮಾಡಿದ್ರು, ಎಷ್ಟೇ ಕಾನೂನು ಮಾಡಿದ್ರು, ಈ ವರದಕ್ಷಿಣೆ ಅನ್ನೋ ಪದ್ಧತಿ ನಿಂತಿಲ್ಲ, ನಡೀತಾನೆ ಇದೆ. ಈಗ ಯಾವ್ದಾದ್ರು ಉದಾಹರಣೆಗೆ ಒಂದು ಕೇಸ್ ಅಲ್ಲಿ ವರದಕ್ಷಿಣೆ ಇಸ್ಕೊಳ್ಳೋರು ಕೊಡೋರು ಕೊಡ್ತಾರೆ, ಇಸ್ಕೊಂಡ್ಬಿಟ್ಟು ಮದುವೆನೂ ಆಗೋಗುತ್ತೆ. ಆಮೇಲೆ ಒಂದ್ ಸ್ವಲ್ಪ ಹಿಂಸೆ ತೊಂದರೆ ಎಲ್ಲ ಶುರು ಆದ್ಮೇಲೆ ಈ ಹಣ ಇಲ್ಲ ವರದಕ್ಷಿಣೆ ಅನ್ನೋ ಆಸ್ತಿ ಇರುತ್ತಲ್ಲ, ಅದೇನಾಗತ್ತೆ, ಅದ್ ಯಾರಿಗೆ ಸೇರುತ್ತದೆ?
ಅದೇ ಹುಡುಗಿಗೆ ಸೇರುತ್ತೆ. ಅಕಸ್ಮಾತ್ 7 ವರ್ಷದ ಒಳಗೆ ಆ ಹುಡುಗಿ ಸತ್ತೋದ್ರೆ, ಯಾವ್ದಾದ್ರು ಏನ್ ಹೇಳ್ತೀವಿ ನಾವು ಆತ್ಮಹತ್ಯೆ ಅಥವಾ ಮರ್ಡರ್ ಆತರ ಏನಾದ್ರು ವರದಕ್ಷಿಣೆಗೋಸ್ಕರ ಆಗಿದ್ರೆ ಆ ಆಸ್ತಿ ವಾಪಸ್ ತಂದೆ ತಾಯಿಗೆ ಹೋಗುತ್ತೆ. ಆ ವರದಕ್ಷಿಣೆಯಲ್ಲಿ ಬಂದಿರೋ ಆಮೇಲೆ ವರದಕ್ಷಿಣೆ ಕೊಟ್ಟಿರೋ ಆಸ್ತಿ ಅದು ವಾಪಸ್ ಗಂಡನ್ಗೆ ಹೋಗಲ್ಲ, ತಂದೆಗೆ, ಹುಡುಗಿಯ ತಂದೆಗೆ ಹೋಗುತ್ತೆ. ತಂದೆ ಅಥವಾ ತಾಯಿ ಅಂದ್ರೆ ಹುಡುಗಿಗೆ ಮದುವೆಗೆ ಮುಂದೆ ಅಥವಾ ಮಕ್ಕಳು, ಅಕಸ್ಮಾತ್ ಮಕ್ಕಳಿದ್ರೆ ಆ ಮಕ್ಕಳಿಗೆ ಹೋಗುತ್ತೆ.
ಅಂದ್ರೂ ಗಂಡನ್ಗೆ ಈ ವರದಕ್ಷಿಣೆ ಅಂತ ಕೊಟ್ಟಿರೋ ಆಸ್ತಿ ಹೋಗೋದಿಲ್ಲ?
ಹೋಗಲ್ಲ, ಹೋಗಲ್ಲ. ಗಂಡ ಅಥವಾ ಅವ್ರ ತಂದೆ ತಾಯಿಗಂತೂ ಹೋಗಲ್ಲ,
ಅದು ಕಾನೂನಲ್ಲಿ ಖಚಿತವಾಗಿದೆಯಾ?
ಹೌದು, ಹೌದು.
ಮುಂದೆ ಶೀಲಾ ಅವರೇ, ಕೋರ್ಟ್ ಅಲ್ಲಿ ದೂರು ಕೊಟ್ಟು ಕೇಸ್ ಹಾಕಿದ್ರು ಕೂಡ ಇವರು ವರದಕ್ಷಿಣೆ ಕೇಳೋದ್ರು ಅನ್ನೋದನ್ನ ಸಾಬೀತು ಮಾಡೋದು ಒಂದ್ ಸ್ವಲ್ಪ ಕಷ್ಟ ಅಂತ ಹೇಳಿದಿರಾ ನೀವು. ಈಗ ಸಾಧಾರಣವಾದ ಕಾನೂನಲ್ಲಿ ಏನಾದ್ರು ಒಂದು ಅಪರಾಧ ಮಾಡಿದ್ರೆ ಸರ್ಕಾರ ಅಂದ್ರೆ ಕೋರ್ಟ್ ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರಲ್ಲ, ಸರ್ಕಾರ ಇವನು ಈ ತರ ಅಪರಾಧ ಮಾಡಿದಾನೆ ಅನ್ನೋದನ್ನ ಸಾಬೀತ್ ಮಾಡೋ ಜವಾಬ್ದಾರಿ ಸರ್ಕಾರದ ಮೇಲೆ.
ಹೌದು, ಖಂಡಿತ.
ಈಗ ನನಗೆ ಗೊತ್ತಿರೋ ಬಗ್ಗೆ ಈ ವರದಕ್ಷಿಣೆಗೆ ಸಂಬಂಧಪಟ್ಟಿದ್ದ ಕಾನೂನಲ್ಲಿ ಅಪರಾಧ ಮಾಡಿಲ್ಲ ಅಂತ ಆರೋಪಿ ತೋರಿಸಬೇಕು ಅಂತ ಇದೆ, ನಿಜನಾ?
ಹೌದು.
ಅದ್ ಹೇಗೆ ಕೆಲಸ ಮಾಡುತ್ತೆ
ಅಂದ್ರೆ ಬರ್ಡನ್ ಆಫ್ ಪ್ರೂಫ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಇವಾಗ ಒಂದ್ ಸಮಯ 7 ವರ್ಷದೊಳಗೆ ಆಕೆ ಸತ್ತೋದ್ರೆ ಅದನ್ನ ಆತ ನಾನು ನನ್ನಿಂದ ಸಾಧ್ಯಿಲ್ಲ ಅನ್ನೋ ತರ ಅವರು ತೋರಿಸಬೇಕಾಗತ್ತೆ.
ಹಾಗಂದ್ರೆ ಇವಾಗ ಕಾನೂನಲ್ಲಿ 7 ವರ್ಷದ ಒಳಗೆ ಹೆಂಡತಿ ಸತ್ತರೆ ಆರೋಪಿ ಕೋರ್ಟಿಗೆ ಬಂದು ಇದು ನನ್ನ ಕಾರಣದಿಂದ ಸತ್ತಿಲ್ಲ, ನಾನು ವರದಕ್ಷಿಣೆ ಕೇಳೇ ಇಲ್ಲ ಅನ್ನೋದನ್ನ ಸಾಬೀತು ಮಾಡೋ ಜವಾಬ್ದಾರಿ ಆರೋಪಿ ಮೇಲೆ ಬರುತ್ತೆ, ಹೌದಾ?
ಹೌದು. ಸಂದೇಹ ಅಂದ್ರೆ ಒಂದ್ ಕಾಯಿಲೆ ಬಿದ್ದು ಸತ್ರೆ ಅಲ್ಲ, ಸಂದೇಹಾಸ್ಪದವಾದ ಒಂದು ಕಾರಣದಿಂದ ಸತ್ರೆ. ಹಾಗೆ
ನಿಮ್ಮ ದೃಷ್ಟಿಯಲ್ಲಿ ಇದು ಒಳ್ಳೇದಾ?
ನೋಡಿ, ನಮ್ ದೃಷ್ಟಿ ನಮ್ದು ಸ್ವಲ್ಪ ಯಾವಾಗ್ಲೂ ಹೆಂಗಸರ ಪರಾನೆ, ಅದರಿಂದ ನಮ್ ದೃಷ್ಟಿಲಿ ಖಂಡಿತವಾಗ್ಲೂ ಇದು ಒಳ್ಳೇದು. ಯಾಕೆಂತಂದ್ರೆ ತುಂಬಾ ಕಷ್ಟ ಇದು ಕಾನೂನು ಪ್ರಕಾರ ನಾವು ಪ್ರೂವ್ ಮಾಡೋದು ಒಂದು. ಅದರಿಂದ ಸ್ವಲ್ಪ ಆದ್ರೂ ಏನಾದ್ರು ಒಂದ್ ಚೂರಾದ್ರೂ ಹೆಂಗಸರ ಪರವಾಗಿ ಏನಾದ್ರೂ ಇದ್ರೆ ಅದು ಖಂಡಿತ ಒಳ್ಳೇದೆ.
ಈ ವರದಕ್ಷಿಣೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳು ಎರಡು ದೃಷ್ಟಿಯಿಂದ ನೋಡಬಹುದು ಅನ್ಸುತ್ತೆ. ಒಂದು ಸಮಾಜದ ದೃಷ್ಟಿಯಿಂದ, ಇನ್ನೊಂದು ಕಾನೂನಿನ ದೃಷ್ಟಿಯಿಂದ.
ಸಮಾಜ ಕಾನೂನು ಬೇರೆ ಬೇರೆ ಅಂತೀರಾ?
ಅದನ್ನ ಸಮಾಜ ದೃಷ್ಟಿಯಿಂದ ಬದಲಾಯಿಸೋಕೆ ನಿಮ್ಮ ದೃಷ್ಟಿಯಲ್ಲಿ ಕಾನೂನು ಬದಲಾವಣೆ ಆಗ್ಬೇಕಾ, ಇಲ್ಲ ಸಮಾಜದಲ್ಲಿ ಅವ್ರ ಅರ್ಥ ಮಾಡ್ಕೊಂಡು ದೃಷ್ಟಿನೇ ಬದಲಾವಣೆ ಆಗ್ಬೇಕಾ?
ಸಮಾಜನೇ ಬದಲಾಗ್ಬೇಕು. ಕಾನೂನು ಸಮಾಜ ಒಂದೇ ಆದಾಗ ಬದಲಾವಣೆ ಖಂಡಿತ ಬರುತ್ತೆ.
ಈಗ ಕಾನೂನು ಕ್ಷೇತ್ರಕ್ಕೆ ಹೋಗೋಣ. ನಿಮ್ಮ ಅಭಿಪ್ರಾಯದಲ್ಲಿ ಈ ಕಾಯ್ದೆ ಇದೆಯಲ್ಲ, ಅದು ಸರಿಯಾಗಿದೆಯಾ, ಇಲ್ಲ ಅದು ಬೇರೆ ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡಿ ಇಲ್ಲ ಅದಕ್ಕೆ ತಿದ್ದುಪಡಿ ಮಾಡೋದು ಅವಶ್ಯಕತೆ ಇದೆಯಾ, ಏನ್ ಕಮ್ಮಿ ಇದೆ ಆ ಕಾಯ್ದೆಯಲ್ಲಿ?
ಅದ್ರಲ್ಲಿ ಏನ್ ನ್ಯೂನತೆ ಇದೆ ಅಂತಂದ್ರೆ ನಂಗನ್ಸುತ್ತೆ ಅದರಲ್ಲಿ ಕೊಡೋರು ತಗೊಳ್ಳೋರು ಇಬ್ರು ಅಂತ ಇದೆ. ಮತ್ತೆ ಆ ಕಾನೂನು ಎವಿಡೆನ್ಸ್ ಆಕ್ಟ್ ಅಲ್ಲಿ ಅದನ್ನ ಪ್ರೂವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಏನಾಗಿದೆ ಅಂತಂದ್ರೆ ಕಾನೂನು ಚಲಾಯಿಸುವವರು ಪೊಲೀಸರು ಮತ್ತು ಜಡ್ಜಸ್ ಅವರು ಕೂಡ ಪಿತೃ ಏನ್ ಹೇಳ್ತೀವಿ ನಾವು ಪ್ಯಾಟ್ರಿಯಾರ್ಕಲ್ ಸೊಸೈಟಿಯಿಂದ ಬಂದವರು ಅಂದ್ರೆ ಅವರು ಕೂಡ ವರದಕ್ಷಿಣೆ ತಪ್ಪು ಅಂತ ಅನ್ಕೊಳ್ಳಲ್ಲ. ಸೊ ಅದರಿಂದ ಇದು ಕಾನೂನಿಗೆ ಕಷ್ಟ ಆಗಿದೆ.
ಈಗ ಈ ಇರೋ ಕಾಯ್ದೆ ಬಗ್ಗೆ ನಿಮ್ಮನ್ನ 2 ಪ್ರಶ್ನೆ ಕೇಳ್ಬಿಡ್ತೀನಿ, ಆಮೇಲೆ ಮುಗಿಸೋಣ ಈ ಪಾದನ. ಕಾನೂನು ನಂಗೆ ಕಂಡು ಬಂದಂಗೆ ಈ ಇರೋ ಕಾನೂನಲ್ಲಿ ದೂರು ಕೊಡಬೇಕಾಗಿರೋದು ಇಲ್ಲ ಹುಡುಗಿ ಇಲ್ಲ ಅವ್ರ ಕುಟುಂಬದವರು, ಇದು ಒಂದ್ ಸ್ವಲ್ಪ ನನಗೆ ಸರಿ ಇಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ ಅನೇಕ ಬಾರಿ ಅನೇಕ ಸತಿ ಕುಟುಂಬದವರು ದೂರು ಕೊಡಕ್ ತಯಾರಾಗಿರಲ್ಲ. ಇದ್ರ ಬದಲು ಸಾರ್ವಜನಿಕರಲ್ಲಿ ಯಾರು ಕೂಡ ಯಾರು ದೂರು ಕೊಡಬಹುದು ಅನ್ನೋದನ್ನ ಕಾನೂನು ತರಬೇಕು ಅಂತ ನಿಮಗೆ?
ಅದು ತರಬಹುದು. ಒಂದೇ ಒಂದ್ ಕಷ್ಟ ಏನ್ ಗೊತ್ತಾ, ಇದು ಮದ್ವೆ ಜೊತೆ ಸೇರಿದೆ, ಕುಟುಂಬದ ಜೊತೆ ಸೇರಿದೆ, ಆ ಹುಡುಗಿಯ ಗತಿ ಆಮೇಲೆ ಏನು ಅನ್ನೋದ್ರ ಜೊತೆ ಸೇರಿದೆ. ನಾವು ಕಂಪ್ಲೇಂಟ್ ಇನ್ನೊಬ್ರು ಕೊಟ್ರೆ ನೀವು ಹೇಳೋದ್ ನಿಜ, ಒಳ್ಳೇದು, ತುಂಬಾ ಒಳ್ಳೇದು. ಆದ್ರೆ ಒಂದೇ ಒಂದು ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನಾವು ಕಂಪ್ಲೇಂಟ್ ಕೊಟ್ಟು ಮದ್ವೆ ಮುರಿದ್ರೆ ಕಷ್ಟ ಇದೆ. ಅಂದ್ರೆ ನಮ್ಗೆ ಮದ್ವೆ ಅಂದ್ರೆ ಒಂದು ಸ್ಥಾನ ಇದೆಯಲ್ಲ ನಮ್ಮ ಸಮಾಜದಲ್ಲಿ, ಹೇಗಾದ್ರೂ ಮದ್ವೆ ಹೆಣ್ಮಕ್ಳಿಗೆ ಮಾಡ್ಬೇಕು ಅಂತ ಅನ್ಕೋತೀವಲ್ಲ, ಅದು ಅದರಿಂದ ನಾವು ಹೊರಗೆ ಬರಬೇಕು.
ಆದ್ರೂ ಈಗ ಬರೀ ಕುಟುಂಬದವರಿಲ್ಲ, ಬರೀ ಹೆಂಡತಿ ಇಲ್ಲ ಅವ್ರ ತಂದೆ ತಾಯಿನ ಬಿಟ್ಟು ಆ ಕುಟುಂಬಕ್ಕೆ ಸೇರಿದ ಯಾರು ಕೂಡ ಈ ವರದಕ್ಷಿಣೆ ಬಗ್ಗೆ ಮಾಹಿತಿ ಬಂದಿದ ತಕ್ಷಣ ದೂರು ಕೊಡಬಹುದು, ಇಲ್ಲ ಹಿಂಸೆ ನಡೀತಾ ಇರೋ ಕಡೆ ಹೋಗಿ ದೂರು ಕೊಡಬಹುದು, ಇಂತಿಂತಹ ಕಡೆ ಹೀಗಾಗ್ತಾ ಇದೆ ಅಂತ ಮಾಡಿದ್ರೆ ಒಳ್ಳೇದು ಅನ್ಸುತ್ತಲ್ವಾ?
ಖಂಡಿತ ಒಳ್ಳೇದು. ಅಂದ್ರೆ ಸಮಾಜದವರು ಬಾಕಿಯವರು ಇದರಲ್ಲಿ ಒಂದು ಹೊಣೆಗಾರಿಕೆ ತಗೊಳ್ಳೋದು ಖಂಡಿತವಾಗ್ಲೂ ಒಳ್ಳೇದು. ಬರೀ ದೂರು ಕೊಟ್ರೆ ಮಾತ್ರ ಅಲ್ಲ, ಅದನ್ನು ಮುಂದಕ್ಕೂ ತಗೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ ನನಗೆ. ದೂರು ಕೊಡೋದು ಮತ್ತು ಮುಂದೆ ತಗೊಂಡು ಹೋಗೋ ಜವಾಬ್ದಾರಿ ತಗೋಬೇಕು.
ಶೀಲಾ ಅವರೇ, ನೀವು ನಿಮ್ದೇ ಒಂದು ಸಂಸ್ಥೆ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ?
ನಮ್ಮ ಸಂಸ್ಥೆ ಹೆಚ್ಚಾಗಿ ಬೇರೆ ಎಲ್ಲ ಹಕ್ಕುಗಳ ಬಗ್ಗೆನೇ ಕೆಲಸ ಮಾಡೋದು. ಹೆಚ್ಚಾಗಿ ಹೆಂಗಸರಿನ ಹಕ್ಕಿಗೋಸ್ಕರ ನಾವು ಕೆಲಸ ಮಾಡ್ತೀವಿ. ನಮ್ಮ ಇದು ಕಾನೂನಿಗೆ ಯಾವ ತರದ ಹೆಲ್ಪ್ ಆದ್ರೂ ದುಡ್ಡು ಇಲ್ಲದೆ ಇರೋರ ಹತ್ರ ನಾವು ಉಚಿತವಾಗಿ ಕಾನೂನಿನ ಸಲಹೆ ಮತ್ತು ಕೋರ್ಟ್ ಅಲ್ಲಿ ಕೇಸ್ ತಗೊಂಡು ಮತ್ತು ಹೋರಾಟಕ್ಕೆ ಎಲ್ಲದಕ್ಕೂ ನಾವು ನಿಮ್ಮ ಜೊತೆಗಿದ್ದೀವಿ. ನಮ್ದು ಒಂದು ಸಂಸ್ಥೆ ಅಡ್ವೊಕೇಟ್ಸ್ ಅಂದ್ರೆ ಲಾಯರ್ಗಳ ಸಂಸ್ಥೆಯಾಗಿದೆ. ನಮ್ಮ ಸಂಸ್ಥೆಯ ಹೆಸರು ಹ್ಯೂಮನ್ ರೈಟ್ಸ್ ಲಾ ನೆಟ್ವರ್ಕ್ ಅಂತ. ನಮ್ಮ ಫೋನ್ ನಂಬರು 0808-576-2477.
ನಿಮ್ ಸಂಸ್ಥೆ ತರಾನೇ ಬೆಂಗಳೂರಲ್ಲಿ ಒಂದು ವನಿತಾ ಸಹಾಯವಾಣಿ ಅಂತಿದೆಯಂತೆ, ಅದರ ಬಗ್ಗೆ ಏನಾದ್ರು ನಿಮಗೆ ಗೊತ್ತಿದೆಯಾ?
ಹಾ, ಗೊತ್ತಿದೆ. ವನಿತಾ ಸಹಾಯವಾಣಿ ಅಂತ ಒಂದು ಸಂಸ್ಥೆ ಪೊಲೀಸ್ ಕಮಿಷನರ್ ಆಫೀಸ್ ಒಳಗೆ ಇದೆ. ತಕ್ಷಣದಲ್ಲಿ ಹೆಲ್ಪ್ ಬೇಕಾದ್ರೆ ಅವ್ರು ಖಂಡಿತ ಫೋನ್ ಮಾಡಿ ಮತ್ತು ಅವರು ನಿಮ್ಗೆ ತೊಂದರೆ ಕೊಡುವವರನ್ನು ಕರೆಸಿ ಮಾತಾಡಿಸಿ ಮತ್ತೆ ಕಾನೂನಿನ ಏನಾದರೂ ಹೆಲ್ಪ್ ಬೇಕಾದ್ರೆ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೇಕಾದ್ರೆ ನಮ್ಮ ಹತ್ರನು ಕಳಿಸ್ತಾರೆ.
ನಮಗೆ ಕಂಡು ಬಂದಂಗೆ ಹೋರಾಟ ಮಾಡೋ ಸಂಸ್ಥೆಗಳಲ್ಲಿ ಒಂದು ವಿಮೋಚನಾ ಅನ್ನೋದು ಒಂದು ನಮಗೆ ಹೆಸರು ಕೇಳಿ ಬಂದಿದೆ.
ಹೌದು, ಅದು ಕೂಡ ಹೆಂಗಸರಿಗೋಸ್ಕರ ಹೋರಾಟ ಮಾಡ್ತಾ ಇದೆ. ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಹೆಂಗಸರ ಜೊತೆ.
ಒಬ್ರೊಬ್ರೆ ಹೋರಾಟ ಮಾಡೋ ಬದಲು ಬೆಂಗಳೂರಲ್ಲಿ ಇರತಕ್ಕಂತಹ ಸಂಸ್ಥೆಗಳ ಸಹಾಯ ತಗೊಳ್ಳಿ. ಶೀಲಾ ರಾಮನಾಥನ್ ಅವರು ಅವರ ಸಂಸ್ಥೆಯ ನಂಬರು ಮತ್ತು ಅವರು ಮಾಡ್ತಿರೋ ಕೆಲಸ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ತಾವು ಧೈರ್ಯವಾಗಿ ಈ ಸಂಸ್ಥೆಗಳಿಗೆ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಹುಡುಕಬಹುದು ಅಂತ ಹೇಳಿ ಈ ಕಾರ್ಯಕ್ರಮ ನಾನು ಮುಗಿಸ್ತೇನೆ. ನಮಸ್ಕಾರ.
ನಮಸ್ಕಾರ, ಧನ್ಯವಾದಗಳು.
ನಮಸ್ಕಾರ.
ನಮಸ್ಕಾರ.
ಇವತ್ತು ನಮ್ಮ ಜೊತೆ ಲಕ್ಷ್ಮಿ ಅನ್ನೋರು ಬಂದಿದ್ದಾರೆ. ಅವರು ವರದಕ್ಷಿಣೆ ಬಗ್ಗೆ ಅವರ ಕಥೆನ ಹೇಳ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಲಕ್ಷ್ಮಿ ಅವರೇ, ನಿಮ್ಗೆ ಮದುವೆ ಯಾವಾಗ ಆಯ್ತು?
2-3 ವರ್ಷ ಆಯ್ತು.
ಮದುವೆ ಆಗೋ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೂ ಮತ್ತು ಗಂಡನವರ ಕಡೆ ವರದಕ್ಷಿಣೆ ಬಗ್ಗೆ ಏನಾದ್ರು ಮಾತುಕತೆ ಆಯ್ತಾ?
ಮಾತುಕತೆ ಆಯ್ತು ಸರ್.
ಯಾರ ಜೊತೆ ಆಯ್ತು?
ನಮ್ಮ ಅತ್ತೆ ಮಾವ ಬಂದು ನಮ್ಮ ತಂದೆ ತಾಯಿ ಜೊತೆ ಮಾತುಕತೆ ಮಾಡಿದ್ರು.
ಏನ್ ಹೇಳಿದ್ರು ಆ ಮಾತುಕತೆಯಲ್ಲಿ?
ಅವ್ರು ಬಂದು 1000 ಚಿನ್ನ ಬೇಕು, ಜ್ಯುವೆಲ್ರಿ ಬೇಕು, ಕಾರ್ಗೆ ಅಂತ ದುಡ್ಡು 1000 ಬೇಕು ಅಂತ ಕೇಳಿದ್ರು. ಸೂಟಿಗೆ 1000 ಮತ್ತೆ ಪೂಜೆ ಸಾಮಾನುಗಳು, ಬೆಳ್ಳಿ ಪೂಜೆ ಸಾಮಾನು.
ನಿಮ್ಮ ತಂದೆ ಇದನ್ನ ಕೊಡಕ್ಕೆ ಒಪ್ಕೊಂಡ್ರ?
ಮೊದಲು ಯೋಚನೆ ಮಾಡಿದ್ರು, ಆಮೇಲೆ ಒಪ್ಕೊಂಡ್ರು.
ಯಾಕೆ ಒಪ್ಕೊಂಡ್ರು?
ಇದೆಲ್ಲ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಮಗಳು ನಾಳೆ ಚೆನ್ನಾಗಿರ್ತಾಳೆ ಅಂತ.
ಮದುವೆ ಆಗೋಕ್ಕಿಂತ ಮುಂಚೆ ಇಲ್ಲ ಮದುವೆ ಆಗೋ ಸಮಯದಲ್ಲಿ ಈ ಕೇಳಿದ ವರದಕ್ಷಿಣೆ ಎಲ್ಲ ಕೊಟ್ಟಾಗಿತ್ತ?
ಎಲ್ಲ ಕೊಟ್ಟಾಗಿತ್ತು ಸರ್, ಮದುವೆಗಿಂತ ಮುಂಚೆ ಕೊಟ್ಟರು.
ಹೇಗೆ ಕೊಟ್ರು ಇದನ್ನ? ಇದನ್ನ ನಿಮ್ಮ ತಂದೆ ಅವರು ಬರೀ ಕ್ಯಾಶ್ ಅಲ್ಲಿ ಕೊಟ್ರ ಇಲ್ಲ ಇನ್ಯಾವ್ದಾರ ರೀತಿಯಲ್ಲಿ ಕೊಟ್ರ?
ಚೆಕ್ ಮೂಲಕ ಕೊಟ್ರಿ.
ಆ ದುಡ್ಡು ಬಂದ ಮೇಲೆ ಮದುವೆ ನಡ್ಕೊಂಡು ಹೋಯ್ತು?
ಹೌದು ಸರ್, ನಡ್ಕೊಂಡ್ರಿ.
ಸಂತೋಷವಾಗಿ ನಡೀತು?
ಸಂತೋಷವಾಗಿತ್ತು.
ನಿಮ್ಮನ್ನ ಅವರ ಮನೆಗೆ ಅವತ್ತೆ ಕರ್ಕೊಂಡು ಹೋದ್ರ ಇಲ್ಲ ನೀವು ನಿಮ್ಮ ತಂದೆ ತಾಯಿ ಮನೆಯಲ್ಲಿ ಸ್ವಲ್ಪ ದಿನ ಇದ್ರ?
ಅವತ್ತೆ ಅವತ್ತು ಸಾಯಂಕಾಲ ಕರ್ಕೊಂಡು ಹೋದ್ರ ಮನೆಗೆ.
ಮನೆಗೆ ಹೋದ್ಮೇಲೆ ಏನಾಯ್ತು?
3 ತಿಂಗಳು ಚೆನ್ನಾಗಿದ್ವಿ ನಾವು.
ಸಂತೋಷವಾಗಿ ಬಾಳ್ಕೊಂಡಿದ್ದ?
ಹೌದು ಸರ್.
ಆಮೇಲೆ ಏನಾಯ್ತು?
3 ತಿಂಗಳು ಆದ್ಮೇಲೆ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಯಜಮಾನರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ದುಡ್ಡು ತಗೊಂಬಾ ಅಂತ ಕೇಳಿದ್ರು.
ಏನ್ ಬಿಸ್ನೆಸ್ ಶುರು ಮಾಡ್ಬೇಕು ಅಂತಿದ್ರು?
ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು, ಅದಕ್ಕೆ ಅಂತ.
ಅದಕ್ಕೆ ದುಡ್ಡು ಬೇಕು ಅಂತ ಕೇಳಿದ್ರು?
ಅದಕ್ಕೆ ದುಡ್ಡು ಬೇಕು ಅಂತ ಕೇಳಿದ್ರು.
ಎಷ್ಟು ಬೇಕು ಅಂತ ಕೇಳಿದ್ರು?
5 ಲಕ್ಷ.
6 ಲಕ್ಷ ಕೊಟ್ಟರೆ ಕೊಡ್ಬೇಕು ಅಂತ ಕೇಳಿದ್ರು. ನೀವೇನಂದ್ರಿ ಅದಕ್ಕೆ?
ಅದಕ್ಕೆ ನಾನು ಹೇಳಿದ್ವಿ ಇವಾಗಲೇ ಮದುವೆ ಖರ್ಚಾಗಿದೆ, ಇವ ಇನ್ನು ದುಡ್ಡಿಲ್ಲ ಕೊಡಕ್ಕೆ, ದುಡ್ಡು ಕೊಡಕ್ಕಾಗಲ್ಲ ಅಂತ
ಹೇಳಿದ ಮೇಲೆ ಅದರ ಪರಿಣಾಮ ಏನಾದ್ರು ಇತ್ತ?
ಹೌದು, ಅವ್ರು ತುಂಬಾ ಕೋಪ ಮಾಡ್ಕೊಂಡ್ರು.
ಯಾರು?
ನಮ್ಮ ಅತ್ತೆ ಮಾವ.
ಆಮೇಲೆ ಕೋಪನೇ ನಿಮ್ ಮೇಲೆ ಏನಾದ್ರು ತೋರಿಸ್ಕೊಂಡ್ರ? ಯಾವ ತರ ತೋರಿಸ್ಕೊಂಡ್ರು?
ಮನೇಲಿ ತುಂಬಾ ಕೆಲಸ ಮಾಡಕ್ ಹೇಳೋರು ಅವರು, ಮನೇಲಿ ಬಂದ ಐದಾರು ನಾಯಿ ಬೀಳುತ್ತೆ ಅದೆಲ್ಲ ನೋಡ್ಕೋಬೇಕು ಅಂತ. ಆಮೇಲೆ ಅವರು ಮಾತಾಡ್ತಾನೆ ಇರ್ಲಿಲ್ಲ ನನ್ನ ಜೊತೆ, ಸುಮ್ ಸುಮ್ನೆ ಬೈಯೋದೆಲ್ಲ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಯಜಮಾನ್ರು ಬಂದು ನನ್ನ ಜೊತೆ ಸಂಬಂಧನೇ ಇಟ್ಕೊಳ್ತಾ ಇರ್ಲಿಲ್ಲ ಮದುವೆ ಆದ್ರೂ. ಇದನ್ನ ತುಂಬಾ ಮಾನಸಿಕವಾಗಿ ಕಷ್ಟ ಆಗ್ತಾ ಇತ್ತು.
ನೀವೇನ್ ಮಾಡಿದ್ರಿ?
ಇದನ್ನ ಹೋಗಿ ನಮ್ಮ ತಂದೆ ತಾಯಿ ಹೇಳಿದೆ. ಅವ್ರು ಬಂದು ಪರವಾಗಿಲ್ಲ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡಿರು ಅಂತ ಹೇಳಿದ್ರು. ಆಮೇಲೆ ಅವರೇ ಬಂದು ಮತ್ತೆ ಮಾವನ ಹತ್ರ ಬಂದು ಮಾತಾಡಿದ್ರು, ಈ ತರ ಬಂದು ಹುಡುಗಿ ಬಂದು ಒಳ್ಳೆ ಹುಡುಗಿ, ನಮ್ಮಿಂದ ದುಡ್ಡೆಲ್ಲ ಕೊಡಕ್ಕಾಗಿಲ್ಲ, ನಾವು ಸಾಕಷ್ಟು ಎಲ್ಲ ಮಾಡಿಕೊಟ್ಟಿದ್ವಿ, ಚೆನ್ನಾಗಿ ಇಟ್ಕೊಳ್ಳಿ ನಾ ಅಂತ ಹೇಳಿದ್ರು.
ಅದಕ್ಕೆ ಏನಂದ್ರು ನಿಮ್ಮ ಯಜಮಾನ್ರು, ಅವರ ತಂದೆ ತಾಯಿ?
ಅವ್ರು ಅದಕ್ಕೆಲ್ಲ ಏನು ಒಪ್ಪಲಿಲ್ಲ. ಹೆಂಗಾದ್ರೂ ಮಾಡಿ ನನ್ನ ಮನೆಯಿಂದ ಆಚೆ ಕಳಿಸಬೇಕು ಅಂತಾನೆ ಅವ್ರದ್ದು ಆಸೆ ಆಗಿತ್ತು, ಇಚ್ಛೆ ಆಗಿತ್ತು.
ನಿಮ್ಮನ್ನ ಮನೆಯಿಂದ ಆಚೆ ಕಳಿಸಿದ್ರೆ ಅವ್ರಿಗೇನು ಉಪಯೋಗ ಆಗ್ತಾ ಇತ್ತು ಅಂತ ನಿಮ್ಮ ಅಭಿಪ್ರಾಯದಲ್ಲಿ?
ನಮ್ಮ ಅಭಿಪ್ರಾಯ, ಅವ್ರು ಬಂದು ನನ್ನನ್ನು ಆಚೆ ಕಳಿಸ್ಬಿಟ್ಟು ತಿರ್ಗಾ ಬೇರೆ ಏನಾದ್ರು ಹುಡುಗಿ ಒಳ್ಳೆ ಚೆನ್ನಾಗಿ ಮಾಡ್ಕೊಡೋರು, ದುಡ್ಡೆಲ್ಲ ಕೊಟ್ಟು ಮಾಡ್ಕೊಡೋ ಹುಡುಗಿನ ಮದುವೆ ಮಾಡಬೇಕು ನನ್ನ ಮಗನಿಗೆ ಅಂತ ಆಸೆ ಇತ್ತು ಮನಸ್ಸಲ್ಲಿ.
ಆಸೆನ ನಿಮ್ಗೆ ಹೇಳಿದ್ರ? ಬೈವಾಗ ಯಾವ್ದಾದ್ರು ಮಾತುಕತೆ?
ಬೈವಾಗ ಅವ್ರು ಹೇಳಿದ್ರು, ನಿನ್ನ ಮದುವೆ ಮಾಡಿದ್ರೆ ಇನ್ನು ಯಾರಾದ್ರೂ ಅನುಕೂಲವಾದ ಹುಡುಗಿಯನ್ನು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಿದ್ವಿ ನಾವು ಅಂತ.
ಆಮೇಲೆ ಏನಾಯ್ತು?
ಹಬ್ಬಕ್ಕೆ ಅಂತ ಮನೆಗೆ ಹೋದಾಗ ನಮ್ಮ ಅತ್ತೆ ಮಾವ ಬಂದು ಫೋನ್ ಮಾಡಿಬಿಟ್ಟು ನಿಮ್ ಮಗಳನ್ನು ಕರ್ಕೊಂಡ್ ಬರಬೇಡಿ ಮನೆಗೆ ಅಂತ ಹೇಳಿದ್ರು. ಎಲ್ಲ ನಮ್ಮ ತಂದೆ ತಾಯಿ ಎಲ್ಲ ಅದಕ್ಕೆಲ್ಲ ಹೋಗಿ ಮಾತಾಡಿದ್ರೆ ಇಲ್ಲ ಎಲ್ಲ ನೀವು ಕರ್ಕೊಂಡ್ ಬರಬಾರ್ದು, ನಾವು ಇನ್ನೇನು ಮನೇಲಿ ಸೇರ್ಸಲ್ಲ ಅಂತ ಹೇಳಿದ್ರು ಅವರು. ಆಮೇಲೆ ಶೀಲಾ ಲಾಯರ್ ಅನ್ನು ಹೋಗಿ ನೋಡುವಾಗ ಅವ್ರು ಬಂದು ಕಾನೂನು ಕ್ರಮಗಳನ್ನು ಹೇಳಿದ್ರು.
ಕಾನೂನು ಕ್ರಮಗಳೇನು ಅಂತ ನಿಮಗೆ ತಿಳಿದಾದ್ಮೇಲೆ ನೀವೇನಾದ್ರು ಮುಂದೆ ಹೆಜ್ಜೆ ಇಟ್ರ?
ಹೌದು, ತಾನು ಹೆಜ್ಜೆ ಇಟ್ಟು FIR ಲಾಂಚ್ ಮಾಡಿ.
ಆಮೇಲೆ FIR ಲಾಂಚ್ ಮಾಡಿದ್ಮೇಲೆ ಏನಾಯ್ತು?
FIR ಲಾಂಚ್ ಮಾಡಿ ಕಂಪ್ಲೇಂಟ್ ಮಾಡಿದ್ಮೇಲೆ ಇವಾಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ.
ವರದಕ್ಷಿಣೆ ಬಗ್ಗೆ ನೀವು ನಿಮ್ಮ ಯಜಮಾನರ ಮೇಲೆ ಮತ್ತು ನಿಮ್ಮ ಅತ್ತೆಮ್ಮನವರ ಮೇಲೆ ಮತ್ತು ಮಾವ ಮೇಲೆ ಕೇಸ್ ನಡೆಸ್ತಾ ಇದ್ದೀರಾ?
ಹೌದು ಸರ್.
ಕೇಸ್ ನಡೀತಾ ಇದೆ ಇನ್ನೂ?
ಹೌದು, ನಡೀತಾ ಇದೆ.
ನೀವು ಕೇಸ್ ಹಾಕಿದ್ಮೇಲೆ ನಿಮ್ಮ ಮೇಲೆ ಏನಾದ್ರು ಕೇಸ್ ಹಾಕಿದಾರಾ ನಿಮ್ಮ ಯಜಮಾನ?
ಹೌದು ಸರ್, ನಾನು ಕೇಸ್ ಹಾಕಿದ್ಮೇಲೆ ಅವ್ರು ಬಂದು ಡೈವರ್ಸ್ ಅಪ್ಲೈ ಮಾಡಿದ್ದಾರೆ ಫ್ಯಾಮಿಲಿ ಕೋರ್ಟಲ್ಲಿ.
ಇದು ನಮ್ಮ ಲಕ್ಷ್ಮಿ ಅವ್ರ ಕಥೆ. ನೀವು ಪ್ರೋಗ್ರಾಮ್ ಈ ಕಾರ್ಯಕ್ರಮನ ಕೇಳ್ತಾ ಇರೋರಿಗೆ ಏನಾದ್ರು ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ನಿಮಗೆ ಧೈರ್ಯ ಹೇಗೆ ಬಂತು, ಹೆಂಗಸರು ಈ ತರ ಪರಿಸ್ಥಿತಿ ಇರಬೇಕಾದ್ರೆ ಏನ್ ಮಾಡಬೇಕು ಅನ್ನೋದು ಏನಾದ್ರು ಒಂದು ಚಿಕ್ಕದಾಗಿ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ?
ಹೌದು ಸರ್, ಮೊದಲು ಬಂದು ಡೌರಿ ಕೊಟ್ಟು ಮದುವೆ ಮಾಡ್ಕೋಬಾರ್ದು. ಎರಡನೇದು ಬಂದು ಆತರ ಮಾಡ್ಕೊಂಡ್ರೆ ಆತರ ಕಿರುಕುಳ ಕೊಟ್ಟರೆ ಕಾನೂನು ಏನ್ ಹೇಳುತ್ತೆ ಆತರ ಕ್ರಮ ತಗೋಬೇಕು ಅಂತ.
ಆ ತರ ಧೈರ್ಯ ಬರಕ್ಕೆ ಯಾರನ್ನ ನೋಡ್ಬೇಕು ಅಂತೀರಾ ನೀವು? ಈ ತರ ಕಾನೂನು ಬಗ್ಗೆ ಮಾಹಿತಿ ಸಿಕ್ಕೋದು ಎಲ್ಲಿ ಅಂತ ನಿಮ್ಗೆ ಗೊತ್ತಾಯ್ತು? ನೀವು ಯಾವ ಆಫೀಸ್ ಹೋಗಿದ್ರಿ ಇನ್ನೊಂದು ಸತಿ ಹೇಳಿ, ಕೇಳೋರ್ಗು ಒಂದ್ ಸ್ವಲ್ಪ ಮಾಹಿತಿ ಸಿಕ್ಕಿತ್ತು.
ಹ್ಯೂಮನ್ ರೈಟ್ಸ್ ನೆಟ್ವರ್ಕ್ ಆರ್ಗನೈಸೇಷನ್, ಶೀಲಾ ಮೇಡಮ್ ನೋಡಿದೆ, ಶೀಲಾ ರಾಮನಾಥನ್ ಲಾಯರ್.
ಬಹಳ ಧನ್ಯವಾದಗಳು ನೀವು ಬಂದು ನಿಮ್ಮ ಕಥೆಯನ್ನ ಹೇಳ್ಕೊಟ್ಟಿದ್ದಕ್ಕೆ. ನೀವ್ ಹೇಳಿದ್ದನ್ನ ಕೇಳಿ ನಮ್ಮ ಪ್ರೇಕ್ಷಕರಿಗೆ ಧೈರ್ಯ ಸಿಕ್ಕತ್ತೆ ಅನ್ನೋ ನಂಬಿಕೆ. ನಮಸ್ಕಾರ.
ನಮಸ್ಕಾರ.